ஸ்ரீகுருப்யோ நமஹ. ஹரிஹ ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த ஷய்யாய பூர்ண ஜ்ஞான ரசார்ணசே உத்துங்க வாக்தரங்காய மத்வதுக்தாப்தயே நமஹ. குருமகில குணஜம் சத்குணைகாதிவாசம் ஷமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்த நிர்தூத கஷ்டம் ஹயமுக பத நிஷ்டம் மாம் பஜந்த ப்ரபன்னாஹ. பூஜ்யாய ராகவேந்திராய சத்ய தர்ம ரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராக்சிதானந்த லீலா கோபால பாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா பாதசாலினஹ இஷ்டதாம் கஷ்டஹர்த்ருன்னஹ வித்யாமான்யான் முனின் நம. வாதிராஜ பதத்வந்த்வ வாரிஜாசப்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாததஹ சர்வே காமா பவந்தேவ ஷபதோ பிம்ப சந்நிதௌ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞான விமரம் சாந்தம் விஜயாக்ய குரும் பஜே. ஸ்ரீகுருப்யோ நம. ஹரி ஓம். ஓம் ஜன்மாத்யஸ்ய யதோன்வயாதிதரதஸ்யார்த்தேஷ்வபிக்னஸ்வராட் தேனே ப்ரஹ்மருதாயாதி கவயே முக்யந்தி யம் சூரயஹ தேஜோ வாரி மிருதாம் ததா விநிமயோ யத்ர த்ரிஸர்கோ ம்ருஷா தாம்னா ஸ்வேன சதா நிதஸ்த குஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். கிருஷ்ணா மண்ணன்னு திந்த, பலராம பந்த ஹேளித, கிருஷ்ணா மண்ணன்னு திந்த அந்த ஹேளித, தாயி கேளிதலு கிருஷ்ணா மண்ணு திந்தியா, நாஹம் பக்ஷிதவானம்ப நா திந்தில்ல அந்த ஹேளித. இன்ன அஷ்டே அல்ல, சர்வே மித்யாபிஷம்சினா, எல்லாரும் சுள்ளு ஹேள்தார் நோடம்மா. ஒவ்வொருந்தரும் அது சிக்குத்தன சிக்குதன சுள்ளு ஹேளது சனா காணத்து, அதுக்கு தேவர் ஹேளித. அது நம்மந்தவர் ஹேளிதர் அட்டி இல்ல, தேவர் ஹேளிதரல்ல, அதுக்கு தேவருக்கு சிக்குத்தன தொடுத்தான இல்ல, யாவாகு பூர்ண அந்தவ சுள்ளு ஹேக ஹேத்தான். அதுக்கே ஹேத்தாரு, தேவர முந்த நைவேத்திய கெடுத்தேவி, தேவர் தகுந்தானா இல்வா, டவுட் இதுயா, தகுந்த மத்த பாத்திரையில சூறு கடிமை ஆகல, தன்ன ரசவன்னே தான் தகுந்தான். ஹாகே அல்லி நோடி, பலராம நோடித்த, பாயல்லி மண்ணு ஹாக்குவதன்னு நோடித்த, ஹாக்கிதன ஹொரகே நுகிழ்ல, ಒಳಕ್ಕೆ ಹೋಯಿತು. ಅದು ತಿಂದಾನಾ ಇಲ್ವಾ ಅಂದ್ರೆ ತಿಂದಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ, ನನ್ನೊಳಗೆ ಇಡೀ ಜಗತ್ತು ಕೂತಿದೆ, ಈ ಮಣ್ಣೆಲ್ಲ ನನ್ನೊಳಗೆ ಕೂತಿತ್ತು, ಹೊರಗ್ ಬಂತು ಮತ್ತು ಒಳಕ್ ಹೋಯಿತು. ಮಣ್ಣು ನನ್ನೊಳಗಿದ್ದಷ್ಟು ಮಾತ್ರಕ್ಕೆ ನಾನು ಮಣ್ಣು ತಿಂತೀನಿ ಅಂತ ಅಂದ್ಕೋಬೇಡಿ, ನನ್ನ ರೂಪಗಳನ್ನೇ ನಾನು ಸ್ವೀಕಾರ ಮಾಡುವುದು, ಸ್ವಾಖ್ಯ ರಸವನ್ನೇ ಸ್ವೀಕಾರ ಮಾಡುವುದು. ಇದೇ ಉತ್ತರ ಅಲ್ಲಿ ಎಲ್ಲಾ ಸ್ತ್ರೀಯರು ಬಂದರು, ಗೋಪಿಕಾ ಸ್ತ್ರೀಯರು ಯಶೋಧಾ ದೇವಿಗೆ ದೂರು ಕೊಡ್ತಾ ಇದ್ದಾರೆ. ಅಮ್ಮ, ನಿನ್ನ ಮಗ ನಮ್ಮ ಮನೆಯ ಹಾಲು ಮೊಸರು ಎಲ್ಲ ಕದ್ದು ಕದ್ದು ತಿಂದು ಬಿಡ್ತಾ ಇದ್ದಾನೆ. ಅವನಂದ, ನಾ ಕದ್ದಿಲ್ಲ ತಿಂದಿಲ್ಲ ಅಂದ. ಯಾಕೆ ಕದ್ದಿಲ್ಲ, ಅವ್ರ ಮನೆ ಹೋಗಿ ತಗೊಂಡಿಯಲ್ಲ, ವಿತೌಟ್ ದೇರ್ ಪರ್ಮಿಷನ್ ತಗೊಂಡಿಯಲ್ಲ. ಅದಕ್ಕೆ ಹೇಳ್ತಾರೆ, ನಮ್ಮ ಮನೆಯಲ್ಲಿ ನಾವು ಊಟ ಮಾಡ್ತಾ ಇದ್ರೆ ಯಾರಾದ್ರೂ ಕಳ್ಳತನದ ಇದ್ ಮಾಡ್ತಾರ, ಕಂಪ್ಲೇಂಟ್ ಕೊಡ್ತಾರ? ಇಲ್ಲಲ್ಲ. ಹಾಗೆ ಇಡೀ ಜಗತ್ತು ದೇವರದ್ದೇ, ದೇವರ ಸೊತ್ತು ದೇವರು ತಗೊಂಡ್ರೆ ದೇವರಿಗೆ ಕದ್ದ ದೋಷ ಬರುತ್ತ? ಇನ್ನ ತಿಂದ ಅಂದ್ರೆ ತಿಂದಿಲ್ಲ, ಆ ಹಾಲು ಮೊಸರಿನಲ್ಲಿರೋ ನಾನು ರೂಪಗಳು ತಗೊಳ್ತೇನೆ, ಆ ಕಸ ನನಗೆ ಬೇಡ ಅಂದ. ಅದಕ್ಕೆ ಕದ್ದಿಲ್ಲ ತಿಂದಿಲ್ಲ. ಆದರೆ ಅಲ್ಲೊಂದು ನೋಡ್ಲೇಬೇಕಾದ ವಿಚಾರ ಕೂತಿದೆ. ಏನದು ಅಂದ್ರೆ, ಭಗವಂತ ಯಾವ ಮನೆಯಲ್ಲಿ? ನಂದಗೋಪನ ಮನೆಯಲ್ಲಿ ಬಂದದ್ದು. ನಂದಗೋಪನಿಗೆ ಎಷ್ಟು ಆಕಳಿತ್ತು? 10 ಲಕ್ಷ ಆಕಳಿತ್ತು. ಮೊನ್ನೆ ಹೇಳಿದ್ದ, ಮನೆಯಲ್ಲಿ ಹತ್ತೋ ಇಪ್ಪತ್ತೋ ಆಕಳಿದ್ದು ಆ ಹಾಲು ಮಾರದೇ ಇದ್ದು ಮನೆಯಲ್ಲೇ ಬಳಸ್ಕೋಬೇಕಾದ್ರೆ ಮನೆಯಲ್ಲಿದ್ದವರಿಗೆ ಹಾಲು ಮೊಸರು ನೋಡಿ ನೋಡಿ ಸಾಕಾಗಿ ಹೋಗಿರುತ್ತೆ, ಸಾಕಾಗಿ ಹೋಗಿರುತ್ತೆ. ಯಾರು ಅದನ್ನು ಮುಟ್ಲಿಕ್ಕೂ ಹೋಗಲ್ಲ, ಕೆನೆಗಳು ತಿನ್ಲಿಕ್ಕೆ ಹೋಗಲ್ಲ, ಬಂದವರು ತಿಂತಾರಷ್ಟೇ. ಒಂದು ಹತ್ತಿಪ್ಪತ್ತು ಆಕಳಿದ್ರೆ ಹೀಗಿದ್ರೆ, 10 ಲಕ್ಷ ಆಕಳಿದ್ರೆ ಕ್ರಿಟ್ಟನ ಮನೆಯಲ್ಲಿ ಹಾಲು ಮೊಸರಿಗೆ ಕೆನೆಗೆ ಏನಾದರೂ ಕಡಿಮೆ ಇರುತ್ತಾ? ಅಂಥವ್ರು ನಾವು ಹುಗ್ಗಿ ಹೌದು, ದ್ವಾದಶಿ ಚೆನ್ನಾಗಿರುತ್ತೆ ತಿನ್ಬೇಕು ಅಂತ ಆಸೆ, ಊಟ ಆದ್ಮೇಲೆ ಹುಗ್ಗಿ ಮುಳ್ಳು, ಅದೇ ಹುಗ್ಗಿ ಕೂತಿದೆ, ಮತ್ತೆ ಎಲೆ ಹಾಕಿ ಕೊಡ್ತೀರಾ? ಇಲ್ಲಲ್ಲ. ತನ್ನ ಮನೆಯಲ್ಲೇ ಎಲ್ಲ ಇರುವಾಗ ಜುಜುಬಿ ಒಂದು 10-15 ಆಕಳು ಕಟ್ಟಿಕೊಂಡು ಎಲ್ಲ ಗೋಪುರ ಮನೆಗೆ ಹೋಗಿ ಅವರ ಸ್ವತ್ತನ್ನು ಕದ್ದು ತಗೋಬೇಕಾದ ಅವಶ್ಯಕತೆ ಕೃಷ್ಣನಿಗೇನಿತ್ತು? ಇಷ್ಟೇ ತಾತ್ಪರ್ಯ. ಯಾವುದೇ ವಸ್ತು, ಅದು ಅನ್ನ ಆಗಲಿ ದುಡ್ಡಾಗಲಿ, ಅದಕ್ಕೆ ಹಿಂದಿನ ದಾಸರನ್ನು ಮಾತ್ರ ಹೇಳ್ತಾರೆ, ಪರರ ಅನ್ನವ ನುಂಡು ಪರರ ದ್ರವ್ಯವ ಕೊಂಡು. ಈ ಎರಡೂ ಪಾಪಗಳು ನಮ್ಮ ಹತ್ರ ಬರ್ತಾ ಇರುತ್ತೆ. ಊಟಕ್ಕೆ ಕರೆದುಕೊಳ್ಳೇ ಹೋಗ್ಬಿಡ್ತಾ ಇರ್ತೀವಿ, ಅವರು ಅಭಿಮಾನದಿಂದ ಕರೀತಾರೆ, ನಾವು ಅಭಿಮಾನದಿಂದ ಹೋಗ್ತೀವಿ, ಅವರು ಅಭಿಮಾನದಿಂದ ಊಟ ಹಾಕ್ತಾರೆ, ನಾವು ಅಭಿಮಾನದಿಂದ ಊಟ ಮಾಡ್ತೀವಿ, ಬರೋದೇನು ಪಾಪ? ಇದೇನು ಹೀಗಂತೀರಾ? ನಾಳೆ ಬೆಳಿಗ್ಗೆ ಊಟಕ್ಕೆ ಹೋಗ್ಬೇಕಾ ಇಲ್ವಾ? ಅದಕ್ಕೆ ಬೇರೆ ಉತ್ತರ ಕೊಡೋಣ. ಇರ್ಲಿ, ಒಟ್ಟಾರೆ ಹಿಂದಿನ ಕಾಲದಲ್ಲಿ ಯಾರ ಮನೆಗಳಿಗೂ ಯಾರು ಊಟಕ್ಕೆ ಬರ್ತಾ ಇದ್ದಿಲ್ಲ, ಯಾರ ದುಡ್ಡು ಯಾರು ತಗೊಳ್ತಾ ಇದ್ದಿಲ್ಲ, ಪರಿಯದು ಅಪರಿಗ್ರಹ ಎಂಬ ದೀಕ್ಷೆ ಹಿಡಿತಾ ಇದ್ರು. ಯಾಕೆ? ನಮ್ದೇ ನಮ್ ಸಾಕಾಗಿದೆ ಜಪ ಮಾಡೋದು, ಇನ್ನು ಅವ್ರದೆಲ್ಲ ತಗೊಂಡು ಕಳ್ಕೊಳ್ಲಿಕ್ಕೆ ಜಪಗಳು ಯಾರು ಮಾಡ್ತಾರೆ? ಮಾಡ್ಲಿಕ್ಕಾಗಲ್ಲ, ಮಾಡ್ಲಿಕ್ಕಾಗಲ್ಲ ಅಂತ ಬಂದ ಪಾಪ ಹೋಗ್ಬಿಡುತ್ತಾ, ಸ್ಟಾಕ್ ಹಾಗೆ ಕೂತಿರುತ್ತೆ, ತಗೊಂಡದ್ದಕ್ಕೆಲ್ಲ ಬೆಳೀತಾ ಇರುತ್ತೆ, ಒಂದ್ ದಿವಸ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಯಾವುದು ಕೇದಾರನಾಥ ಥರ ಕ್ಯಾನ್ಸರು, ಅದೋ ಇದೋ ಏನೋ ಒಂದು ಬರುತ್ತದೆ, ಭೀಕರವಾಗಿ ಬರ್ತಾ ಇರುತ್ತೆ. ಅದಕ್ಕೆ ದೇವ ನೋಡಿದ, ಒಂದು ಪದಾರ್ಥ ಅವರೇ ತಾನಾಗಿ ಕೊಟ್ರೆ ಎಷ್ಟು ಪಾಪ ಬರಬಹುದು ಅಂತ ಕ್ಯಾಲ್ಕುಲೇಟರ್, ಎಷ್ಟು ಪದಾರ್ಥ ಇರುತ್ತೋ ಅಷ್ಟೇ ಪಾಪ ಬರುತ್ತೆ. ಇಲ್ಲ, ನಾವಾಗಿ ಕೇಳಿ ತಗೊಂಡ್ರೆ ಪದಾರ್ಥ, ನಾವಾಗಿ ಹೇಳಿ ಊಟಕ್ಕೆ ಹೋದ್ರೆ ಡಬಲ್ ಪಾಪ ಬರುತ್ತಂತೆ. ನಾವಾಗಿ ಕೇಳಿ ತಗೊಂಡ್ರೆ ಕೇಳಲಿಕ್ಕೆ ದಾಕ್ಷಿಣ್ಯ ಆಯ್ತು, ಅದಕ್ಕೆ ಕದ್ದು ಬಿಟ್ಟು, ಕೇಳಿದ್ರೆ ದಾಕ್ಷಿಣ್ಯ, ಕದ್ದು ಬಿಟ್ಟರೆ ದೋಷ ಇಲ್ಲ. ಸಾರಿಗ್ರಾಮಕ್ಕೆ ದೋಷ ಇಲ್ಲ ಅಂತ ಕದ್ರೆ 10 ಪಟ್ಟು ಪಾಪ ಬರುತ್ತೆ ಅದೇ ಪದಾರ್ಥಕ್ಕೆ. ಅದಕ್ಕೆ ಹೇಳ್ತಾರೆ ಕೃಷ್ಣ ಯಾಕೆ ಕದ್ದ? ಅವರಾಗಿ ಕೃಷ್ಣ ಯಾರು? ನಂದಗೋಪನ ಮಗ. ನಂದಗೋಪ ಯಾರು? ಅವರ ರಾಜನ ಮಗ. ರಾಜನ ಮಗನಾದ ಕೃಷ್ಣ ತಮ್ಮ ಮನೆ ಮುಂದೆ ಬಂದು ನಿಂತರೆ ಅವರೇ ಎಲ್ಲ ತಂದು ಕೊಡ್ತಾರೆ. ಇಟ್ಸ್ ಕಾಮನ್ ಥಿಂಗ್. ಎರಡನೇದು, ಕೃಷ್ಣ ತಾನಾಗಿ ಬಾಯಿ ಬಿಟ್ಟು ಕೇಳಿದ್ರೆ ಮೊದಲೇ ಕೃಷ್ಣನ್ ಸುತ್ತೂ ಇರ್ತಾರೆ, ಮನೆಯಲ್ಲಿ ಇದ್ದ ತಂದೆಲ್ಲ ಹಾಕ್ಬಿಡ್ತಾರೆ ಅವರು. ಆದರೆ ಕೃಷ್ಣ ನೋಡಿದ, ಅವರಾಗಿ ಕೊಟ್ರೆ ಎಷ್ಟು ಪಾಪ ಹೋಗುತ್ತೆ, ನಾನಾಗಿ ಕೇಳಿದ್ರೆ ಡಬಲ್ ಪಾಪ ಹೋಗುತ್ತೆ, ಕದ್ದ್ರೆ 10 ಪಟ್ಟು ಪಾಪ ಹೋಗುತ್ತೆ. ಅಲ್ಲ, ಇವಾಗ ಹೇಳಿದೆಯಾ ನಂದೇ ಸುತ್ತು ಎಲ್ಲ, ಕದ್ದ ಪಾಪ ನನಗಿಲ್ಲ, ದೋಷ ನನಗಿಲ್ಲ ಅಂತ ಹೇಳಿದ್ಯಾ? ಮತ್ತೆ ತೆಗೆದ್ರೆ ಕದ್ದದ್ದು ಹೇಗಾಯಿತು? ಅಲ್ಲ, ನಾನ್ ಕದ್ದಿಲ್ಲ, ಅವರ ತಲೆಯಲ್ಲಿ ಕದ್ದೆ ಅಂತಿದೆಯಲ್ಲ ಅದಕ್ಕೆ ಹಾಗಾಯಿತು. ಅವರ ತಲೆಯಲ್ಲಿ ಕೃಷ್ಣ ಕದ್ದ 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 ಅಂತಿತ್ತಲ್ಲ ಅದಕ್ಕೆ ಆ ಪಾಪ ಎಲ್ಲ. ಅದಕ್ಕೆ ಹೇಳ್ತಾರೆ, ಕೆಲಸಕ್ಕೆ ಬರೋ ವಸ್ತುವನ್ನ ಕದಿಯೋರು ಜಗತ್ತಿನಲ್ಲಿರ್ತಾರೆ, ಕೆಲಸಕ್ಕೆ ಬಾರದ ವಸ್ತು ನಮಗೆ ಯಾವುದು ಪಾಪ, ಭೀಕರ ತೊಂದರೆ ಕೊಡುತ್ತೆ, ಅದು ಕಳ್ಕೊಂಡ್ರೆ ಸಾಕು ಅಂತ ನಾವಿರ್ತೇವೆ. ಅಂಥ ಪಾಪವನ್ನ ಕದಿಯೋರು ಯಾರಾದ್ರೆ ಚೆನ್ನಾಗಿರುತ್ತಲ್ಲ ಅಂದ್ರೆ ನಾನಿದ್ದೇನೆ ಅಂತ ಬರ್ತಾ ಇದ್ದೇನೆ ಸ್ವಾಮಿ. ಪಾಪವನ್ನ ಕದಿಯುವ ಸ್ವಾಮಿ ಇದ್ದ, ಎಲ್ಲ ಪಾಪ ಕದಿತಾ ಇದ್ದಾನೆ. ಅದಕ್ಕೆ ನೋಡಿದ, ಆ ಗೋಪಿಕಾಸ್ತ್ರೀಯರು ಗೋಪರು ಅವರೆಲ್ಲರ ಹೃದಯದಲ್ಲಿ ಪಾಪ ತುಂಬಿತ್ತು. ಆ ತುಂಬಿದ ಪಾಪವನ್ನ ತೆಗೆದು ಆ ಜಾಗ ಖಾಲಿ ಮಾಡಿ ಅಲ್ಲಿ ಏನು ತುಂಬಿದ ಅಂದರೆ, ತನಗೆ ಹಾಲು ಮೊಸರು ಕೊಟ್ಟ ಪುಣ್ಯದಿಂದ ತನ್ನ ನೆನಪನ್ನ ತುಂಬುತ್ತಾ ಬಂದ, ತನ್ನ ಲೀಲೆಗಳನ್ನ ಅವರ ಮನಸ್ಸಿನಲ್ಲಿ ಮುದ್ರೆ ಹಾಕ್ತಾ ಬಂದ. ಎಷ್ಟು ಚೆನ್ನಾಗಿ ಅವರ ಮನಸ್ಸಿನಲ್ಲಿ ಕೃಷ್ಣನ ಆಟಪಾಠಗಳು, ಕೃಷ್ಣನ ನೋಟ ಮತಾಟ ಏನಿದೆ ಅವೆಲ್ಲ ಎಷ್ಟು ಪ್ರಿಂಟ್ ಆಗಿತ್ತು ಅಂದರೆ, ಕೃಷ್ಣನ ಬಿಟ್ಟು ಬೇರೊಂದು ನೆನೆಯುತ್ತಾ ಇಲ್ಲ ಅವರು. ಕೃಷ್ಣನದ್ದೇ ಗಲಾಟೆ ಅವರ ತಲೆಯಲ್ಲಿ ಕೂತಿದೆ. ದೇವ ಎಷ್ಟು ಇಂಟೆಲಿಜೆಂಟ್ ನೋಡಿ, ನನ್ನ ನೆನೆಯಿರಿ ನನ್ನ ನೆನೆ ಅಂದ್ರೆ ಅವ್ರ ನೆನೆಯಲ್ಲ, ಅದಕ್ಕೆ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ. ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಗಲಾಟೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೆಳೆಸ್ತು ಇತನ ಮೇಲೆ. ಎಷ್ಟು ಬೆಳೆಸ್ತು ಅಂದ್ರೆ ಅವನನ್ನೇ ನೆನೆದಿಲ್ಲ, ಅವನ ಗಲಾಟೆಯನ್ನೇ ನೆನೆದ್ರು. ಅಲ್ಲ, ಅವನ ಗಲಾಟೆ ಅವನು ಬೇರೆನಾ, ಅವನ ಕ್ರಿಯಾ ಅವನು ಬೇರೆ ಅಲ್ಲ, ಎರಡು ಒಂದೇ. ಅದಕ್ಕೆ ಅವನ ಗಲಾಟೆ ನೆನೆದ್ರು ಅವನ ನೆನೆದ್ರು ಒಂದೇ. ಅದಕ್ಕೆ ನನ್ನನ್ನೇ ನೆನೆದಂತ ಆಗುತ್ತೆ, ಆಟೋಮ್ಯಾಟಿಕ್ ಆಗಿ ನನ್ನ ಹತ್ರ ಬರ್ತಾರೆ ಅಂತ. ಆ ರೀತಿಯಾಗಿ ಭಗವಂತನ ವಿಶೇಷವಾದ ಉಪಾಯ ಅದು ನಮ್ಮ ಹತ್ರ ಹೇಳ್ತಾರೆ. ಭಾಗವತ ಅಂದ್ರೆ ಭಗವಂತನ ಗಲಾಟೆ, ಅವನು ಮಾಡಿದ ಚರ್ಯೆಗಳು. ಅದನ್ನು ಕೇಳ್ತಾ 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 ಬಂದ್ರೆ ನಮಗೂ ಮನಸ್ಸಲ್ಲಿ ಮುದ್ರೆ ಆಗಿ, ಮೊದಲು ಮೊದಲು ಏನು ರುಚಿ ಇರಲ್ಲ, ನಂತರ ನಂತರ ಒಳಗಿದ್ದ ಪಾಪ ಎಲ್ಲ ಹೋಗ್ತಾ ಹೋಗ್ತಾ ಅದೇ ಭಾಗವತ ಕೇಳ್ತಾ ಇರುವಾಗ ಅದೇನೋ ರುಚಿ ಕಾಣಿಸ್ತದೆ, ಅದೇ ಏನೋ ವಿಶೇಷವಾಗಿರತಕ್ಕಂತಹ ಆನಂದ ಬರುತ್ತೆ. ಆ ನಂತರ ನಂತರ ಭಗವಂತನಲ್ಲೇ ಮನಸ್ಸಿರಲಿಕ್ಕೆ ಶುರು ಆಗುತ್ತೆ. ಅದೇ ಉಪಾಯದಿಂದ ಕೃಷ್ಣ ಎಲ್ಲರ ಮನೆಯಲ್ಲಿ ತುಂಬಾ ಆಟ ಆಡಿದ, ಅವರು ಕೊಟ್ಟ ಎಲ್ಲವನ್ನ ಸ್ವೀಕಾರ ಮಾಡಿದ, ಅವರದ್ದನ್ನೆಲ್ಲ ತಾನು ಸ್ವೀಕಾರ ಮಾಡಿದ ಅಂತ ಹೇಳಿದ್ರು. ಸರಿ, ಅಷ್ಟರೊಳಗೆ ಒಬ್ಬ ಬಂದ, ವತ್ಸಾಸುರ. ವತ್ಸಾಸುರ ಅಂದ್ರೆ ಆ ಕಳ ಕರುವಿನ ರೂಪದಲ್ಲೇ ಬಂದ, ಕರುಗಳ ಮಧ್ಯೆ ಸೇರಿಕೊಂಡ, ಎಲ್ಲರನ್ನೂ ಸಂಹಾರ ಮಾಡಬೇಕು, ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಬಂದ. ಕೃಷ್ಣ ಅವನ ಎರಡು ಕಾಲು ಹಿಡಿದ, ತಿರುಗಿಸಿದ, ಹೊಡೆದ, ಕೊಂದ. ಹೇಳ್ತಾರೆ ವತ್ಸಾಸುರ ಅಂದ್ರೆ ಯಾರು, ಆಕಳಲ್ಲ, ಆಕಳ ರೂಪದಲ್ಲಿ ಬಂದಿದ್ದಾನೆ. ಹಾಗೆ ವೇದಾಧಿಕಾರಿಗಳಲ್ಲದವರು ವೇದವನ್ನ ಮುಟ್ಟಲಿಕ್ಕೆ ಬಂದ್ರೆ ಭಗವಂತ ಕೊಂದು ಬಿಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದ ಕಾರಣ ರಾಮಚಂದ್ರ ಮಾಡಿದ್ದದೇ ಅಲ್ವಾ, ಶಂಭೂಕನನ್ನ ಸಂಹಾರ ಮಾಡಿದ್ದು ಹಾಗೇನೆ. ವೇದ ಅಧಿಕಾರ ಇಲ್ಲದವರು ಅದನ್ನು ಮುಟ್ಟಿದರೆ ಅವರು ಹಾಳಾಗ್ತಾರೆ, ವೇದಕ್ಕೂ ತೊಂದರೆ ಆಗುತ್ತೆ. ಅದಕ್ಕೆ ವೇದ ಹೆದರುತ್ತಂತೆ, ಅನಧಿಕಾರಿಗಳಾದವರು ನನ್ನ ಎಲ್ಲಿ ಮುಟ್ಟುತ್ತಾರೋ ಅಂತ ಹೆದರ್ತಾ ಇರುತ್ತೆ ವೇದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಕೃಷ್ಣ ಇನ್ನ ಕರುಗಳನ್ನ ಕಾಯ್ಲಿಕ್ಕೆ ಹೊರಡ್ತಾ ಇದ್ದಾನೆ. ಅಲ್ಲಿ ಆಕಳುಗಳ ಹಿಂಡು ದೊಡ್ಡದಿತ್ತು, 10 ಲಕ್ಷ. ಇನ್ನು ಕರುಗಳು ಎಷ್ಟಿರಬೇಕು, ಇನ್ನು ಡಬಲ್ ಇರಬೇಕು. ಆ ಎಲ್ಲಾ ಕರುಗಳನ್ನ ಕಾಯ್ಬೇಕಾದ್ರೆ ದೊಡ್ಡವರನ್ನೆಲ್ಲ ಆಕಳನ್ನ ಕಾಯ್ಲಿಕ್ಕಿಟ್ರು, ಹುಡುಗರನ್ನ ಕರುಗಳು ಕಾಯ್ಲಿಕ್ಕಿಟ್ರು. ಅದಕ್ಕೆ ಕಾದನ ವತ್ಸವ ಹರಿ ಕಾದನ ಅಂದ್ರು. ಕರುಗಳನ್ನ ಕಾಯ್ಲಿಕ್ಕೆ ಮೊದಲು ಕಳಿಸಿದ್ರು. ಆ ಕಾಯೋ ಕಾಲಕ್ಕೆ ಅವನ ಆತ್ಮೀಯವಾದ ಆ ಸ್ಪರ್ಶದಿಂದ ಕರುಗಳು ಹೇಗೆ ಬೆಳೆದುವು ಅಂತ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ. ಅಜಗಳಂತಿದ್ದ ಕರುಗಳು ಗಜಗಳಂತೆ ಆದವು. 1 ವರ್ಷ ಕರುಗಳು ಇಂದಿರೇಶ ಮೇಯಿಸಲು, 1 ತಿಂಗಳ ಕರುಗಳು 1 ವರ್ಷ ಕರುಗಳಂತೆ ಆನಂದದಿಂದ ಬೆಳೆದವು. ಅಲ್ಲ, ಅವು ಹೋಗಿ ತಿಂದ್ರು ಅದೇ ಹುಲ್ಲೆ ತಿಂಬೋದು, ಅವು ಹೋಗಿ ತಿಂದ್ರು ಅದೇ ಹುಲ್ಲೆ ತಿಂಬೋದು, ಇವ್ರು ಕೊಟ್ರು ಅದೇ ಹುಲ್ಲೆ ಕೊಡೋದು, ಮತ್ತೆ ಈತ ಕೊಟ್ಟಾಗ ದಪ್ಪಕ್ಕಾಗೋದೇನು, ತಾವೇ ತಿಂದು ಸಣ್ಣಕ್ಕಾಗೋದೇನು. ದೃಷ್ಟಾಂತ ಹೇಳಬೇಕಾದ್ರೆ, ಮದುವೆ ಆದ್ಮೇಲೆ ಹುಡುಗಿ ಸೊಸೆ ಬಂದಿದ್ದಾಳೆ, ಮದುವೆ ಮಾಡಿ ಕಳಿಸಿದ ಮೇಲೆ ತವರ ಮನೆಯವರೆಲ್ಲ ತವರ ಮನೆಗೆ ಬಂದ ಹುಡುಗಿ ಮುಖ ನೋಡಿದುಕೊಳ್ಳೆ ಹೇಳಿಬಿಡ್ತಾಳೆ, ಹೇಳ್ಬಿಡ್ತಾರಲ್ವಾ, ಇವಳು ಚೆನ್ನಾಗಿದ್ದಾಳ ಇಲ್ವಾ ಅಂತ ಹೇಳಿ. ಅಂದ್ರೆ ಮುಖದಲ್ಲಿ ಕಳೆ ಬಂದಿರುತ್ತೆ, ದಪ್ಪಕ್ಕೂ ಆಗಿರ್ತಾರೆ, ಎಲ್ಲನೂ ಇರುತ್ತೆ, ಹೌದಲ್ವೋ. ಅದು ನೋಡಿದ ಕೂಡಲೇ ಹೇಳ್ತಾರೆ, ಓಹೋ ಚೆನ್ನಾಗಿದ್ದೀಯ, ಮತ್ತೆ ತವರ ಮನೆಯಲ್ಲಿ ಊಟ ಮಾಡ್ತಾ ಇದ್ದಿಲ್ವಾ, ಚೆನ್ನಾಗೇ ಇತ್ತು. ಆದರೆ ಅಲ್ಲೇನು ಇವರಿಗೆ ವಿಶೇಷ ಪ್ರೀತಿ ಸಿಕ್ಕಿದೆ. ಮನುಷ್ಯ ಬಲಿಷ್ಠನಾಗೋದು ಯಾವಾಗ ಅಂದ್ರೆ, ಮನುಷ್ಯ ಆಗ್ಲಿ ಪ್ರಾಣಿಗಳಾಗ್ಲಿ, ಆ ಅಭಿಮಾನ ನಮಗೆ ಬಂದ್ರೆ ನಮ್ಮಲ್ಲಿ ಸುಖ ಬರುತ್ತೆ, ಆವಾಗ ಚೆನ್ನಾಗಿರ್ತೀವಿ. ಅದಿಲ್ಲ, ಎಷ್ಟೇ ಊಟ ಹಾಕಿದ್ರೂ ಬಡಕಲೇ ಆಗ್ತಾ ಇರ್ತಾರೆ. ಕೃಷ್ಣನ ಆ ಅಭಿಮಾನದ ಸ್ಪರ್ಶ ಎಲ್ಲವನ್ನೂ ಹಾಗೆ ಮಾಡಿತು. ಒಂದು ಚೈನ್ ತಗೊಳ್ಳಿಕ್ಕೆ ಅವಸ್ಥೆ ಪಡ್ತೀವಿ, ಹೌದಾ, ಬಂಗಾರದ್ದು ಒಂದು 10 ತೊಲೆ ಚೈನ್ ಹಾಕೊಳ್ಳಿ ಅಪ್ಪ ಅಂತ ಬಾಯಿ ತೆಗಿಬೇಕು. ದನ ಕರುಗಳ ಕೊರಳಲ್ಲಿ ಕನಕ ರಜತ ಸರಪಳಿ, ಅದು ಕೃಷ್ಣನ ಕಾಲ. ಆ ದನ ಕರುಗಳ ಕೊರಳಲ್ಲಿ ಇವನು ಬಂಗಾರದ ಸರಪಳಿ, ಮನುಷ್ಯರಿಗಲ್ಲ ದನಗಳಿಗೆ ಹಾಕಿದ್ರೆ ಇನ್ನು ಮನುಷ್ಯರು ಹೇಗೆ ಹಾಕೊಂಡಿದ್ರು ಅಂದ್ರು. ಸರಿ ಅಂತ ಕೃಷ್ಣ ಕರುಗಳನ್ನ ಕಾಯ್ತಾ ಹೊರಟ. ಎಲ್ಲ ದೈತ್ಯರ ಕಾಟ ಜಾಸ್ತಿ ಆಗ್ತಾ ಇದೆ ಅಂತ ಕಾಲಕ್ಕೆ ಉಪನಂದ ಅಂತ, ಅವರಲ್ಲಿ ಹಿಂಡಿನಲ್ಲಿ ದೊಡ್ಡವ, ಆತ ಹೇಳ್ತಾ ಇದ್ದಾನೆ, ನಾವು ಚೂರು ಈ ಗೋಕುಲವನ್ನ ಬಿಟ್ಟು ವೃಂದಾವನಕ್ಕೆ ಹೋಗೋಣ, ಯಾಕೆ ಕಂಸನ ಕಾಟ ಜಾಸ್ತಿ ಆಗಿದೆ, ಅಲ್ಲಿಗೆ ಹೋದ್ರೆ ಇಲ್ಲಿ ಮೇವು ಕಡಿಮೆ ಆಗಿದೆ, ಕಾಟ ಜಾಸ್ತಿ ಆಗಿದೆ, ಅಲ್ಲಿಗೆ ಹೋಗೋಣ, ಹೋದರೆ ಮೇವು ಸಿಗುತ್ತೆ, ಕಾಟ ಕಡಿಮೆ ಆಗುತ್ತಲ್ಲ, ಅನರ್ಥ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಆಗಬೇಕು. ಅವಾಗ ಅರ್ಧ ಜನ ಕೇಳಿದ್ರು, ಅರ್ಧ ಜನ ಕೇಳಲಿಲ್ಲ. ಕೃಷ್ಣ ಏನು ಮಾಡಿದ? ಇಷ್ಟೇ, ತನ್ನ ಮೈಯಿಂದ ತೋಳಗಳನ್ನೇ ಸೃಷ್ಟಿ ಮಾಡಿದ. ಚೆನ್ನಾಗಿ ಹೇಳ್ತಾರೆ, ಆ ತೋಳಗಳಿಗೆಲ್ಲ ಶ್ರೀವತ್ಸ ಚಿಹ್ನ ಇತ್ತಂತೆ. ಎಲ್ಲಾ ತೋಳಗಳಿಗೂ ಶ್ರೀವತ್ಸ ಚಿಹ್ನ ಇತ್ತು. ಎಲ್ಲರ ಮೇಲೆ ಬಿದ್ದು ಹೆದರಿಸಿ ಎಲ್ಲರೂ ಹೋಗುವಂತೆ ಮಾಡಿದ್ರು. ಹೌದಪ್ಪ, ಉಪದ್ರವ ಬರ್ತಾ ಇರಲಿ, ಹೋಗೋಣ ಅಂತ. ಆ ಸ್ವಾಮಿಯ ಲೀಲ ಒಂದ ಎರಡ ಎಲ್ಲಾ ರೀತಿಯಲ್ಲಿ ಮಾಡ್ತಾ ಬರ್ತಾನೆ. ಅಮ್ಮ ನೋಡಿದರೇನಾ, ಇವನನ್ನ ಕಟ್ಟಿ ಹಾಕ್ಬೇಕು ಅಂತ ಪ್ರಯತ್ನ. ಇವನು ಕಟ್ಟಿ ಹಾಕ್ಲಿಕ್ಕೆ ಯಾರಾದ್ರೂ ಆಗುತ್ತಾ? ಇಲ್ಲೇ ಗೋಕುಲದಲ್ಲಿರಬೇಕು ಅಂತ ಎಲ್ಲರೂ ಕಟ್ಟಿ ಹಾಕ್ಲಿಕ್ಕೆ ನೋಡಿದ್ರು, ಇಲ್ಲ ಅವರನ್ನೇ ಸೆಳ್ಕೊಂಡು ಹೋದ ಅಲ್ವೇ ವೃಂದಾವನಕ್ಕೆ. ತಾಯಿ ಬಂದು ಹೊಟ್ಟೆಗೆ ಹಗ್ಗ ಕಟ್ಟಿ ಹೊರಳಿ ಕಟ್ಟಬೇಕು ಅಂತ ನೋಡ್ತಾಳೆ. ನಾ ಕಟ್ಲಿಕ್ಕಾಗುತ್ತೆ, ಎಷ್ಟು ಹೊಟ್ಟೆ ಚಿಕ್ಕದಲ್ಲ ಅಂತ ಹಗ್ಗ ತಂದು ಮೊದಲು ಸಿಕ್ಕೇ ಇಲ್ಲ. ಓಡಿಸಿದ ಓಡಿಸಿದ ಓಡಿಸಿದ, ಕೊನೆ ಸುಸ್ತಾಗ ಕೂತಾಗ ಮುಂದೆ ಕೂತ ಹಿಡ್ಕೋ ಅಂತ. ಸರಿಯಪ್ಪ, ನಾನಾಗಿ ಸಿಗ್ತೇನೆ, ನೀವಾಗಿ ಪ್ರಯತ್ನ ಮಾಡಿದ್ರೆ ಸಿಗಲ್ಲ. ನಂತರ ಹಗ್ಗ ತಂದು ಕಟ್ಲಿಕ್ಕೆ ಹೋದಾಗ ಎರಡಂಗುಲ ಕಡಿಮೆ ಬಂತು. ನಂತರ ಇನ್ನೊಂದು ಹಗ್ಗ ತಂದ್ರೆ ಅದು ಎರಡಂಗುಲ ಕಡಿಮೆ ಬಂತು. ಇಲ್ಲ, ನಿನ್ನ ಇಷ್ಟೇ ಹೊಟ್ಟೆ ಇದೆ, ಯಾಕೆ ಕಮ್ಮಿ ಆಗ್ತದೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಹಗ್ಗ, ಇನ್ನೊಂದು ಹಗ್ಗ, ಸಾಕಾಯ್ತು, ಇದೇನೋ ಇದೆ, ನಂಗಾಗಲ್ಲಪ್ಪ. ಮೊದಲನೇ ಹಗ್ಗ ಕಟ್ಟಿದ್ರೆ ಎರಡಂಗುಲ ಉಳಿಯಿತು. ಏನಾ ಎರಡಂಗುಲ ಹೇಳೋದಿದೆ ಭಾರತ ಭಾಗವತ, ಅದು ಸಿಂಬಾಲಿಕ್. ಮೇಲೆ ನಡೆದದ್ದು ಸತ್ಯ, ಒಳಗರ್ಥ ಇದ್ದದ್ದು ಸತ್ಯ. ಅಹಂಕಾರ ಮಮಕಾರ ಎರಡು ಕೂಸಿವೆ. ಆ ಎರಡು ಇದ್ರೆ ನಾನು ಸಿಗಲ್ಲ, ನನ್ನ ಕಟ್ಟಿ ಹಾಕ್ಲಿಕ್ಕೆ ಆಗಲ್ಲ. ಅದು ಎರಡು ಬಿಟ್ಟು ನೀನೇ ಗತಿ ಅಂದ್ರೆ ನಾನು ಸಿಗುತ್ತೇನೆ ಅಂತ ಭಗವಂತ ಹೇಳಿದ. ಆ ರೀತಿಯಲ್ಲಿ ಕೃಷ್ಣನ ಕಟ್ಟಿದ ಹಾಕಿ ಕಟ್ಟಿದ್ದ ಯಾವುದಕ್ಕೆ? ಒರಳಿಗೆ. ಜಗತ್ತನ್ನೇ ಸೆಳ್ಕೊಂಡು ಹೋಗುವ ನೀವು ಒರಳಿಷ್ಟು. ಆಕೆ ಕಟ್ಟಿದಷ್ಟೊತ್ತು ಆಕೆ ಮುಂದೆ ಆಡ್ತಾ ಇದ್ದ. ಆಕೆ ತಲೆಯಲ್ಲಿ ಚೆನ್ನಾಗಿ ಇವನು ಎಲ್ಲಿಗೆ ಹೋಗಲ್ಲ ಅಂತ ಅನಿಸ್ತು. ಆಕೆ ಚೂರು ಆಚೆ ಹೋದ ಕೂಡಲೇ ತಾನು ಹೊರಟ. ಎರಡು ಅರ್ಜುನ ವೃಕ್ಷಗಳ ಮಧ್ಯೆ ಹಾಕಿದ, ಸೆಳೆದ, ಗಿಡಗಳು ಮುರಿದು ಬಿದ್ದು. ಇಬ್ಬರು ಬಂದು, ಯಾರು? ನಲಕೂಬರ ಮಣಿಗ್ರೀವ. ಅವರ ಶಾಪ ವಿಮೋಚನೆ ಮಾಡಿದ ಭಗವಂತ ಅಲ್ಲಿ ಹೇಳುತ್ತಾರೆ. ಆ ಇಬ್ಬರಿಗೂ ಕೂಡ ಸದ್ಗತಿಯನ್ನು ಕೊಟ್ಟ, ಅವರು ಬೇಕಾದಂತಹ ಲೋಕಕ್ಕೆ ಕಳಿಸಿಕೊಟ್ಟ. ಅವರಿಗೆ ಹೇಳುತ್ತಾನೆ, ನಿಮಗೆ ನಾರದರು ಶಾಪ ಕೊಟ್ಟಿದ್ರಲ್ವಾ, ಏನು ಉದ್ಧಾರ ಆಗ್ಲಿಕ್ಕಾಗಿ? ಇದೇ ಮಾತು ಹೇಳ್ತಾನೆ. ಅದೇನದು? ನಾರದರು ಬರುವಾಗ ಜಲಕ್ರೀಡೆ ಆಡತಾ ಮೈ ಮೇಲೆ ಬಟ್ಟೆ ಇಲ್ಲದಿದ್ದರೆ ಮದಿರಾ ಪಾನ ಮಾಡಿ ಮತ್ತರಾಗಿ ಬಂದ್ರು. ನೋಡಿದ್ರು, ಮೈ ಮೇಲೆ ಎಚ್ಚರ ಇಲ್ಲ, ನಿಮಗೆ ಎಚ್ಚರ ಇಲ್ಲದ ಜನ್ಮ ಬರಲಿ. ಯಾವುದು? ಗಿಡಗಳಾಗಿ ಹುಟ್ಟಿದ್ರು. ಅದು ಎಚ್ಚರ ಇಲ್ಲದೆ ಇರುತ್ತಲ್ಲ, ಹಾಗೆ ನೀವು ಎಚ್ಚರ ಇಲ್ಲದೆ ಇರಿ. ಹಾಗೆ ಎಚ್ಚರ ಇಲ್ಲದೆ ಇರಿ ಅಂತ ಹೇಳಿದಾಗ ನಮಗನ್ಸುತ್ತೆ, ಅವರೇನೋ ಪಾಪ ತಪ್ಪು ಮಾಡಿದ್ರು, ನಾರದರು ಸಿಟ್ಟನ್ನು ಗೆದ್ದವರು, ಅದ್ಯಾಕೆ ಹಂಗ ಮಾಡಿದ್ರು ಅಂದ್ರೆ ಕ್ಷಮೆಯಿಂದ ಅನುಗ್ರಹದಿಂದ ಶಾಪ ಕೊಟ್ರಂತೆ. ಇವರು ಕುಬೇರನ ಮಕ್ಕಳು, ಇವರಿಗೆ ಅನುಗ್ರಹ ಆಗಬೇಕು ಅಂತ ಗಿಡಗಳಾಗಿ ಹುಟ್ಟಿಸಿ ದೇವರ ಸ್ಪರ್ಶ ಆಗುವಂತೆ ಅವರಿಗೆ ಮಾಡಿದ. ದೇವರ ಸ್ಪರ್ಶ ಯಾರಿಗೂ ಆಗಲ್ಲ, ಹೃದಯದಲ್ಲಿ ದರ್ಶನ ಆಗುತ್ತಷ್ಟೇ. ಅಪರೋಕ್ಷ ಅಂದ್ರೆ ದೇವರ ಮುಟ್ಟೋ ಭಾಗ್ಯ ಎಲ್ಲಿಗೂ ಇಲ್ಲ ಅಂತಾದ್ರು ಕೃಷ್ಣ ಹೇಳ್ತಾನೆ, ನಿಮ್ಮ ಮೇಲೆ ಅನುಗ್ರಹದಿಂದಲೇ ಶಾಪ ಕೊಟ್ರಲ್ಲ ಅಂತ ಅವರನ್ನ ಕಳಿಸಿ ಕೊಡ್ತಾ ಇದ್ದಾನೆ ಭಗವಂತ. ಹಾಗೆ ಆ ಕೃಷ್ಣನ ರೂಪಗಳನ್ನ ನಾವು ನೆನೆಯುತ್ತೇವಲ್ಲ, ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣ, ಕಾಲೀಯ ಮರ್ದನ ಕೃಷ್ಣ, ಹಾಗೆ ಈ ಒರಳನ್ನ ಕಟ್ಟಿದ ಕೃಷ್ಣ, ಎಲ್ಲ ಒಂದೇ ಕೃಷ್ಣ, ಆದರೆ ನೆನೆದಾಗ ಬರುವ ಫಲಗಳೇ ಬೇರೆ ಅಂದ್ರು. ಎಲ್ಲಾ ಸಂತಾನದಿಂದ ಕೂಡಿಕೊಂಡ ಕೃಷ್ಣ ಸಂತಾನ ಗೋಪಾಲ ಕೃಷ್ಣ, ಅವನ್ ನೆನೆದ್ರೆ ಸಂತಾನ ಬರುತ್ತೆ. ರುಕ್ಮಿಣಿ ಸತ್ಯಭಾಮ ಸಮೇತ ನೆನೆದ್ರೆ ಮದುವೆ ಆಗುತ್ತೆ ಅಲ್ಲ. ಆ ಕೃಷ್ಣ ಇದು ಕೊಡಲ್ಲ, ಎಲ್ಲ ಕೊಡ್ತಾನೆ. ಇದು ನೆನೆದಾಗ ಆ ಗುಣವನ್ನು ನೆನೆದಾಗ ಅದು ಕೊಡ್ತಾನೆ. ಇಲ್ಲಿ ಯಾವುದು ಅಂದ್ರೆ, ಒರಳನ್ನ ಸೆಳಕೊಂಡು ಹೋಗಿ ಎರಡು ಅರ್ಜುನ ವೃಕ್ಷಗಳನ್ನ ಬೇಡ ಹಾಕಿದನಲ್ಲ, ಆ ಕೃಷ್ಣ ನೆನಪು ಎಂತಹದ್ದು ಅಂದ್ರೆ, ನಮ್ಮೊಳಗಿರತಕ್ಕಂತಹ ಅಹಂಕಾರ ಮಹಾ ಅಹಂಕಾರಗಳು ಎರಡೂ ದೊಡ್ಡ ಗಿಡಗಳು ಬೆಳೆದಿವೆ, ಅದನ್ನ ಬಿಡಿಸಿ ನಮ್ಮನ್ನ ರಕ್ಷಣೆ ಮಾಡುವಂತಹ ಭಗವಂತನ ರೂಪ. ಇದು ನಾನು ಹೇಳೋದಲ್ಲ, ಸ್ವಪ್ನ ಬೃಂದಾವನ ಆಖ್ಯಾನದಲ್ಲಿ ವಾಜರಾಜರೇ ಸುಂದರವಾಗಿ ಹೇಳ್ತಾ ಬರುತ್ತಾರೆ. ಅವರು ಭೀಮಸೇನ ಕರಾರ್ಚಿತ ಈ ಕೃಷ್ಣನನ್ನು ನೆನೆಯುತ್ತಾರೆ. ಈ ಕೃಷ್ಣ ಎಂಥವ ಅಂದರೆ ಕ್ಷಿಪ್ರ ಪ್ರಸಾದ, ಬೇಗ ಅನುಗ್ರಹ ಮಾಡುತ್ತಾನೆ. ಶ್ರೀನಿವಾಸ ಬಹಳ ಕಷ್ಟ ಹೋಲಿಸ್ಕೊಂಬಹುದು, ಹಾಗೆ ಮಾಡಿಬಿಡ್ತಾನೆ. ಕೃಷ್ಣ ಹಾಗಲ್ಲ ಅಂತೆ. ಚಿಕ್ಕ ಮಗಳು ದೊಡ್ಡವರಿಗೆ ಎಷ್ಟು ಕೊಟ್ಟರು ತೃಪ್ತಿ ಇರಲ್ಲ, ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟರು ಸಾಕು ತೃಪ್ತಿ ಆಗ್ತಾರೆ. ಹಾಗೆ ಕೃಷ್ಣ ಕ್ಷಿಪ್ರ ಪ್ರಸಾದ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಸಂಸಾರದ ನಾನಾ ರೀತಿಯಾದ ವಿಘ್ನಗಳಿಗೆ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ ಅಂತ ಹೇಳ್ತಾರೆ. ದೋಷಗಳಿಗೆಲ್ಲ ಔಷಧ ಅವನೇ ಅಂತ ಕೃಷ್ಣ ಪ್ರಯಾಣವನ್ನ ಮಾಡಿಸ್ತಾ ಇದ್ದಾನೆ ಎಲ್ಲರ ಜೊತೆಗೆ. ಎಲ್ಲಿಗೆ? ವೃಂದಾವನಕ್ಕೆ. ಮನೆ ಶಿಫ್ಟಿಂಗ್ ಆಗ್ತಾ ಇದೆ ಎಲ್ಲರದು. ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಮನೆ ಶಿಫ್ಟಿಂಗ್ ಆಗ, ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಯಾರು ಇಲ್ಲ ಅಲ್ವಾ, ಅವರೇ ಎಲ್ಲ ಮಾಡಬೇಕು. ನಮ್ಮಲ್ಲೂ ಈ ಮನೆ ಶಿಫ್ಟ್ ಮಾಡೋ ಕಾಲಕ್ಕೆ ಇನ್ನೇನು ನಾಳೆ ಬೆಳಿಗ್ಗೆ ಶಿಫ್ಟ್ ಆಗಬೇಕು ಎಂಬವರೆಗೂ ಪ್ಯಾಕಿಂಗ್ ನಡೀತಾನೇ ಇರುತ್ತೆ. ಯಾವುದೋ ಒಂದು ಹಳೆ ಅದೊಂದಿರುತ್ತಲ್ಲ ಅಟ್ಟ ಅಂತ, ಅಟ್ಟದ ಮೇಲೆ ಸಾಮಾನು ಕೂತಿರುತ್ತೆ, ಅದು ಅಪರೋಕ್ಷ ಆಗುವ ತನಕ ಅದನ್ನ ನಾವು ಮುಟ್ಟಲ್ಲ. ಅಟ್ಟ ಅಂದ್ರೆ ಯಾವುದು, ಯಾವ ಸಾಮಾನು ನಾವು ಜನ್ಮದಲ್ಲಿ ಬಳಸಲ್ಲವೋ ಅಂತ ಸಾಮಾನು ಎಲ್ಲ ಕೂತಿರುವ ಜಾಗವನ್ನೇ ಅಟ್ಟ ಅಂತ ಕರೀತಾರೆ. ಆದ್ರೆ ಅದನ್ನ ಕೊಟ್ಟು ಬಿಡಬಹುದಲ್ಲ, ನಮ್ಮಲ್ಲಿರುವ ಆಸೆಗೆ ಅದು ಪ್ರತೀಕ. ಅದರೊಂದು ಸ್ಪೂನ್ ತೆಗೆದ್ರೆ ಸಾಕು, ಪ್ರಾಣ ಹೋದಂತೆ ಚೀರ್ತಾ ಇರ್ತಾರೆ. ಯಾಕೆ ಏ ತಗೋಬೇಕಾದ್ರೆ 20 ರೂಪಾಯಿ ಆಗುತ್ತೆ, ಯಾಕೆ ಕೊಡ್ತೀಯ? ನೀನಾದ್ರು ಬಳಸ್ತೀಯ? ಬಳಸಲ್ಲ. ಇನ್ನೊಬ್ರು ಕೊಡ್ತೀಯ? ಕೊಡಲ್ಲ. ಹಾಗೇ ತಲೆ ಮೇಲೆ ಹೊತ್ಕೊಂಡು ಹೊತ್ಕೊಂಡು ಎಲ್ಲಾ ಮನೆ ಶಿಫ್ಟ್ ಆಗ್ತಾ ಇರ್ಬೇಕು. ಇಲ್ಲ ಸ್ವಂತ ಮನೆ ಇತ್ತ, ಮುಕ್ಕಾಲು ಮನೆ ಅದೇ ಕೂತಿರುತ್ತೆ. ಎರಡೂ ರೀತಿಯಾಗಿ ಹಾಗೆ ಆಗುತ್ತೆ. ಆ ಎಲ್ಲ ಅಟ್ಟಗಳು ಕಿತ್ತಿ ಎಲ್ಲಾ ಮಾಡಿ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಇವ್ರಿಗ ಪೇಷನ್ಸ್ ಇರಲ್ಲ, ನಾಳೆ ಮಾಡೋಣ ನಾಳೆ ಮಾಡೋಣ ಅಂತೆಲ್ಲ ಇರ್ತಾರೆ. ಆ ಕೊನೆಯ ದಿವಸ ಬರುತ್ತೆ, ಯಾವುದು ಶಿಫ್ಟ್ ಆಗ್ಬೇಕಾದ ದಿವಸ, ಪ್ಯಾಕ್ ಮಾಡಿರಲ್ಲ. ಆ ಬಟ್ಟೆಗಳೆಲ್ಲ ಗಂಟು ಕಟ್ಟಿ, ಪಾತ್ರೆಗಳೆಲ್ಲ ಗಂಟು ಕಟ್ಟಿ, ಹಳ್ಳಿ ಕಾಡೋರು ಹೇಗೆ ಹೋಗ್ತಾರೆ ಅದಕ್ಕಿಂತ ಅಧ್ವಾನ ಹೋಗ್ತಾ ಇರ್ತಾರೆ. ಎಲ್ಲಾ ಹಾಗೆ ಆ ಡಂಪ್ ಮಾಡಿ ಹೋಗ್ತಾರೆ. ಅದೆಲ್ಲ ಆ ಮನೆಯಲ್ಲಿ ಹೊಸ ಮನೆಯಲ್ಲಿ ತಂದು ಹಾಕಿದ್ರೆ ಇವ್ರು ಕಾಲು ಇಡ್ಲಿಕ್ಕೆ ಜಾಗ ಇರಲ್ಲ, ಹಾಗಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಇವರು ಇರೋದೇ ಒಂದು 3 ಎಂಕಾಸೀನ ನೋಣ ಅಂತ ಗಂಡ ಹೆಂಡತಿ ಮಕ್ಕಳು ಇಡ್ತಾರೆ. ಇವರಿಗೆ ಸಾಮಾನು ಇದ್ರೆ 10 ಲಕ್ಷ ಆಕಳು ಕಟ್ಟಿಕೊಂಡವರಿಗೆ 8 ಜನ ಇರಬೇಕು, 8 ಜನ ಸಂಸಾರ, ಯಾರ್ಯಾರು ಎಷ್ಟು ಜನ ಮಕ್ಕಳು ಮೊಮ್ಮಕ್ಕಳು ಯಾರ್ಯಾರು ಇದ್ದಾರೋ, 8 ಸಾಮಾನು ಇದ್ದವು. ಎಲ್ಲಾ ಸಾಮಾನು ಬಂಡಿಗಳ ಮೇಲೆ ಹಾಕಿದ್ದಾರೆ, ಎಲ್ಲ ಡಂಪ್ ಮಾಡಿದ್ದೆ. ಅಲ್ಲಿಗೆ ಹೋಗಿ ತೆಕ್ಕೋಬೇಕು. ಅವ್ರಿಗ ಮನೆಗಳು ಯಾವ್ದಿಲ್ಲ, ಪರ್ಮನೆಂಟ್ ಮನೆ ಇಲ್ಲ. ಹಾಗೆ ಹೋಗ್ತಾ ಇದ್ದಾರೆ. ಮುದುಕರೆಲ್ಲ ಬಂಡಿ ಮೇಲೆ ಕೂತಿದ್ದಾರೆ, ಎಲ್ಲ ವಯಸ್ಸಲ್ಲಿದ್ದವರು ನಡೀತಾ ಇದ್ದಾರೆ. ಒಂದ್ಸಲ ಹೋಗ್ಬೇಕು, ಚೆನ್ನಾಗಿರುತ್ತೆ ನಿಮಗೆ. ಎಲ್ಲಿ? ಬೃಂದಾವನದ ಕಡೆ ನಡ್ಕೊಂಡು ಹೋಗಿ, ಕಾಲಿಗೆ ಚಪ್ಪಲಿ ಇಲ್ಲದೆ. ದೋಸೆ ಹಾಕ್ಬೋದಲ್ಲಿ ಭೂಮಿ ಮೇಲೆ, ಅಷ್ಟು ಬಿಸಿ ಇರುತ್ತೆ, ಭೀಕರ ಬಿಸಿ. ಆ ಹರಿದ್ವಾರ ಬೃಂದಾವನ ನಾರ್ತ್ ಕಡೆಯಲ್ಲ ಅಷ್ಟೇ, ಡೆಲ್ಲಿಗೆ ಹೋದ್ರೆ ಸತ್ತೋಗ್ತೀವಿ ನಾವು, ಅಂತ ಬಿಸಿ ಇರುತ್ತೆ. ಶ್ರೀರಂಗ ಎಲ್ಲ ಅಂತಹದ್ದೇ. ಆ ಬಿಸಿಲಿನಲ್ಲಿ ಹೋಗ್ತಾ ಇದ್ದಾರೆ, ತಲೆ ಸುಡತಾ ಇದೆ, ಕಾಲು ಸುಡತಾ ಇದೆ, ಓಡಾಡ್ತಾ ಇದ್ದಾರೆ. ಅವಾಗ ಏನು ಮಾಡಿದ್ರು, ಕೃಷ್ಣನ ನೋಡ್ತಾ ಇದ್ದಾರಂತೆಲ್ಲರೂ. ಆ ಕೃಷ್ಣ ಏನ್ ಮಾಡಿದ, ಎಲ್ಲರ ಮಧ್ಯೆ ಇರುವ ಬಂಡಿ ಎರಿ ಕೂತ, ಅವನನ್ನೇ ನೋಡ್ಲಿಕ್ಕೆ ಶುರು ಮಾಡಿದ್ರು. ಅವರಿಗೆ ಕಾಲು ಸುಡತಾ ಇಲ್ಲ, ತಲೆ ಸುಡತಾ ಇಲ್ಲ. ಕೃಷ್ಣ ಏನು ಮಾಡಿದ, ತನ್ನ ಮುರಳಿ ಗಾನ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಆತನ ಗಾನದಲ್ಲಿ ಮೈ ಮರೆತವರಿಗೆ, ಅಂದ್ರೆ ಮೈ ಮರೆತದ್ದಕ್ಕೆ ಸುಟ್ಟದ್ದು ಗೊತ್ತಾಗಿಲ್ವಾ ಅಂದ್ರೆ ಸುಟ್ಟೇ ಇಲ್ಲ ಅಂದ್ರು, ಸುಟ್ಟಿಲ್ಲ. ರಾಯರು ಮಹಾನುಭಾವರು ತನ್ನ ಹಿಂದೆ ಪ್ರಯಾಣ ಕಾಲಕ್ಕೆ ಬರುತ್ತಾ ಇದ್ದರೆ ಗರ್ಭಿಣಿ ಸ್ತ್ರೀ ಒಬ್ಬಾಕಿ ಶಿಷ್ಯನಿಗೆ ಹೇಳ್ತಾರೆ, ಬೇಡೋ ಕರ್ಕೊಂಡು ಬರಬೇಡ, ಆತನಿಗಾ ದೀಕ್ಷೆ ಗುರುಗಳನ್ನ ಬಿಟ್ಟಿರಲ್ಲ, ಆಕೆಗಾ ದೀಕ್ಷೆ ಗಂಡನ ಬಿಟ್ಟಿರಲ್ಲ ಅಂತ. ಇಬ್ಬರು ಸೇರಿ ಬಂದ್ರು. ಮಧ್ಯೆ ಹಾದಿಯಲ್ಲಿ ತುಂಬಾ ಬಿಸಿಲು ದಾಡತಾ ಇದ್ದಾರೆ. ಅವಾಗ ತಮ್ಮ ಸಾಟಿಯನ್ನ ಗಾಳಿಯಲ್ಲಿ, ಅಂದರೆ ಮೇಘತ್ತರ ಎಲ್ಲರಿಗೂ ತಂಪು ಕೊಡುತ್ತೆ. ರಾಯರು ಹಾಗೆ ಮಾಡಿದರೆ ಆ ಸ್ವಾಮಿ ಮಾಡೋದ್ರಲ್ಲಿ ಏನು ಆಶ್ಚರ್ಯ, ಇಡೀ ಎಲ್ಲರ ಶಿರಸ್ಸು ಕಾಲು ತಣ್ಣಗಾಗ್ಬಿಡ್ತಾ ಇದೆ. ಗುರುಗಳಾದ ಅರಣ್ಯಕಾಚಾರ್ಯ ಮಹಾನುಭಾವರು, ಅವರು ವ್ಯಾಸ ತತ್ವಜ್ಞರ ಶಿಷ್ಯರು, ವ್ಯಾಸ ತತ್ವಜ್ಞರು ಪೂರ್ವಾಶ್ರಮದಲ್ಲಿ ಐ.ಜಿ. ವೆಂಕಟರಾಮಾಚಾರ್ಯರು ಅಂತ. ಅವರು ಊರಿನಿಂದ ಊರಿಗೆ ಎಲ್ಲ ಪ್ರಯಾಣಕ್ಕೆ ಹೋದರೆ ಕುದುರೆ ಮೇಲೆ ಹೋಗ್ತಾ ಇದ್ರು. ಅವಾಗೆಲ್ಲ ಕುದುರೆ ಸವಾರಿ, ಇವರು ನಡ್ಕೊಂಡು ಬರ್ತಾ ಇದ್ದಾರೆ. ಹಿಂದೆ ನಡ್ಕೊಂಡು ಬರ್ತಾ ಇದ್ರೆ ಬಿಸಿಲು ಅದಕ್ಕೆ ಶಿಷ್ಯನಿಗೆ ಕಾಲು ಸುಡತ್ತೆ ಅಂತ ತಮ್ಮ ಚಪ್ಪಲಿ ಹಾವಿಗೆ ಕೆಳಗೆ ಹಾಕಿದ್ರು. ಹಾಕೊಂಡು ಬಾರೋ. ಆಯ್ತು ಸ್ವಾಮಿ ಅಂದ್ರು. ಅವರೇನೋ ಮುಂದೆ ಹೋಗ್ತಾರೆ, ಅವ್ರು ಅಂದ್ಕೊಂಡಿದ್ದು ಹಾಕೊಂಡಿದ್ದಾನೆ ಅಂತ. ಹಾಕೊಂಡಿಲ್ಲ, ತಲೆ ಮೇಲೆ ಇಟ್ಕೊಂಡಿದ್ದಾರೆ, ಬಟ್ಟೆ ಸುತ್ತ ಅವ್ರ ಮೇಲೆ ಚಪ್ಪಲಿ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಂದ್ರು ಏ ಹಾಕೊಂಬ ಅಂತ ತಲೆ ಮೇಲೆ ಇಟ್ಕೊಂಡ್ ಬರ್ತಾ ಇದೀಯ. ಇಲ್ಲ ಸ್ವಾಮಿ, ತಲೆ ಮೇಲೆ ಇಟ್ಟಿದ್ದಕ್ಕೆ ಕಾಲು ತಂಪಾಯಿತು. ಸತ್ಯವಾದ್ದು ಆ ಭಕ್ತಿ, ಗುರುಗಳ ಅನುಗ್ರಹ ಅಂತಹದ್ದು. ಮತ್ತೆ ಕೃಷ್ಣ ಕೊಡಲು ಧ್ವನಿ ಮಾಡಿದರೆ, ತನ್ನ ತಂಪಾದ ನೋಟದಿಂದ ನೋಡಿದರೆ ಇವರ ತಲೆ ಕಾಲು ತಣ್ಣಗಾಗಲ್ವೇ ಎಂಥ ಇದು. ಎಲ್ಲರೂ ಆನಂದವಾಗಿ ಕೃಷ್ಣ ನೋಡ್ತಾ ಇದ್ದಾರೆ, ಅವನನ್ನೇ ಹೊಗಳತಾ ಇದ್ದಾರೆ. ಹೊಗಳೋದಂದ್ರೆ ಇನ್ನೇನು ಬೇರೆ ಬರಲ್ಲ, ದೊಡ್ಡವ ಸರ್ವಶ್ರೇಷ್ಠ ಸರ್ವ ಗುಣಪರಿಪೂರ್ಣ ಇದ್ಯಾವುದು ಗೊತ್ತಿಲ್ಲ ಅವರಿಗೆ. ಕೃಷ್ಣ ಹಾಗೆ ಮಾಡ್ದ ಹೀಗ್ ಮಾಡ್ದೆ, ನಮ್ಮನೇಲಿ ಹೀಗೆ ಓಡದ, ನಿಮ್ಮಲ್ಲಿ ಹೀಗೆ ಓಡದ, ಇದೇ ಮಾತು ಅವನದ್ದೇ ಮಾತು, ಅವನದ್ದೇ ಮಾತು. ಶಾಸ್ತ್ರೀಯವಾದ ಪದಗಳು ಯಾವುದೂ ಇಲ್ಲ, ಅವನ ಗುಣಗಳೇ ಹೊರಗೆ ಬರ್ತಾ ಇವೆ. ಸಾಮಾನ್ಯ ಮಾತುಗಳಿಂದ, ಪ್ರಾಕೃತ ಭಾಷೆಯಿಂದ ಅವನ ಗುಣಗಳೆಲ್ಲ ಬರ್ತಾ ಇವೆ. ಒಬ್ಬಾಕೆ ಅಂತಾಳೆ, ನಮ್ಮನೆ ಬಂದ ಎಷ್ಟೆತ್ತರ ಬೆಳೆದ, ಇವನಿಗಿರೋ ಮಂತ್ರ ಗೊತ್ತಿರಬೇಕು. ಇನ್ನೊಬ್ಬಾಕೆ ಅಂತಾಳೆ, ಅವನು ಬೇರೆ ಮೈಗೆಲ್ಲ ಕಣ್ಣಿರಬೇಕು ಅಂತ. ಎಲ್ಲ ವೇದದ ಮಾತುಗಳೆಲ್ಲ ಹೌದಾ, ಎಲ್ಲಾ ಕಡೆ ಅವನು ವ್ಯಾಪ್ತನಾಗಿದ್ದಾನೆ ಎಂಬ ಎಚ್ಚರ ಅವರಿಗೆ ಬರ್ತಾ ಇದೆ. ಎಲ್ಲರೂ ವೃಂದಾವನಕ್ಕೆ ಬಂದಿದ್ದಾರೆ, ಚೆನ್ನಾಗಿ ವರ್ಣನೆ ಮಾಡುತ್ತೆ ಹರಿವಂಶ. ಇಲ್ಲಿ ಸಾಮಾನ್ ತಂದು ಹಾಕಿದ ಮೇಲೆ ಅಪ್ಪ ಅಮ್ಮಂದ್ರಿಗೆ ಎಲ್ಲಿ ಸೆಟ್ ಮಾಡಬೇಕಾ ಅಂತ ತಲೆಸೋದು ಹೌದಾ. ಯಾವ ಬೀರುವಾಯಿಲ್ ಇಡಬೇಕು, ಈ ಪದಾರ್ಥಗಳೆಲ್ಲ ಇಡಬೇಕು ಅಂತ ಸೆಟ್ ಮಾಡೋದ್ರಲ್ಲಿ ಇರ್ತಾರೆ. ಈ ಹುಡುಗರೀಗ ಹೊಸ ಹೊಸ ಪದಾರ್ಥಗಳೆಲ್ಲ ಅಟ್ಟದಿಂದ ಇಳಿದಿದ್ದಕ್ಕೆ ಅವರಿಗೆ ಬಹಳ ಆಸಕ್ತಿ. ಎಲ್ಲ ಕಿತ್ತಿ ಕಿತ್ತಿ ನೋಡ್ತಾ ಇರ್ತಾರೆ, ಇವರ ಬೈತಾ ಇರ್ತಾರೆ, ಅವರೆಲ್ಲ ಹಳೆ ತೆಗೆದು ಅದೆಲ್ಲ ತೆಗೆದು ಎಲ್ಲ ಓಡ್ತಾ ಇರ್ತಾರೆ. ಇವರೇ ಹೀಗಿದ್ರೆ ಅಷ್ಟು ಜನ ಹುಡುಗರು ಸೇರಿ ಎಷ್ಟು ದಾಂಧಲೆ ಮಾಡಬೇಕು, ಏನ್ ಕತಿ. ಎಲ್ಲ ಅದರಲ್ಲಿ ಇವನೇ ಮುಖ್ಯ, ಇವನೇ ನಿಂತ ಅತ್ತೆಗಿರಿ ಇತ್ತೆಗಿರಿ ಅಂತ ಹೇಳ್ತಾ ಎಲ್ಲಾ ಕಿತ್ತಿ ಕಿತ್ತಿ ಬಿಸಾಡತಾ ಇದ್ದಾರೆ, ಎಲ್ಲರೂ ಓದರ್ತಾ ಇದ್ದಾರೆ, ಚೀರ್ತಾ ಇದ್ದಾರೆ. ನಾವು ಅಲ್ಲಿದ್ರೆ ಚೆನ್ನಾಗಿರ್ತಾ ಇರ್ತೇನೆ, ಇರ್ಲಿಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಹರಿವಂಶ ಹೇಳಿತು, ಇರ್ಲಿಕ್ಕಾಗಿಲ್ಲಲ್ಲ, ನಾ ಕರ್ಕೊಂಡು ಹೋಗ್ತೇನೆ. ಪುರಾಣ ಕಾಲಕ್ಕೆ ಕಣ್ಣು ತೆಗೆದೇ ಕೂತ್ಕೋಬೇಡ್ರಿ, ಚೂರು ಕಣ್ಣು ಮುಚ್ಚಿ ಅಲ್ಲಿಗೆ ಹೋಗ್ಬಿಡಿ. ನಾನು ಹೇಳಿದ್ದೆಲ್ಲ ವರ್ಣನೆ ಕೇಳಿದ್ರೆ ಅಲ್ಲೇ ಇದ್ದಂತೆ ಭಾವನೆ ಬರುತ್ತೆ ಅಂತ ರೀತಿಯಲ್ಲಿ ಎಲ್ಲರಿಗೂ ಹೇಳಿದ್ರು. ಏ ಕೃಷ್ಣ, ಎಲ್ಲರೂ ಕರ್ಕೊಂಡು ಹೋಗಿ ಆಡು, ನೀನ್ ಇಲ್ಲಿ ಸಹಾಯ ಮಾಡೋದು ಬೇಡ. ಅವರೇನು ಸಹಾಯ ಮಾಡೋ ನೆಪದಲ್ಲಿ ಕಿತ್ತಾ ಇದ್ದಾರೆ, ಎಲ್ಲ ಕಿತ್ತಿ ಹಾಕ್ತಾ ಇದ್ದಾರೆ. ನೀನು ಹೋಗು ಅಂದಾಗ ಕೃಷ್ಣ ಅದಕ್ಕೆ ಕಾದುಕೊಂಡಿದ್ದ. ಆಯಿತು ಅಂತ, ಆಡ್ಲಿಕ್ಕೆ ಜಾಗ ಬೇಕಲ್ಲ. ನೋಡ್ತಾ ಇದ್ದ ದೊಡ್ಡ ವಟವೃಕ್ಷ, ಎಷ್ಟು ದೊಡ್ಡ ವಟವೃಕ್ಷ ಅಂತ. ವಟವೃಕ್ಷದ ಹತ್ರ ಹೋಗ್ತಾ ಇದ್ದಾರೆ, ಕೆಳಗೆಲ್ಲ ಒಳ್ಳೆ ಹುಲ್ಲೆಲ್ಲ ಬೆಳೆದಿದೆ, ಹೇಗೆ ನಮ್ಮ ಪಾರ್ಕ್ ಅಲ್ಲಿ ಹಾಕಿರ್ತಾರಲ್ಲ ಆತರ ಚೆನ್ನಾಗಿದೆ, ನ್ಯಾಚುರಲ್ ಆಗಿ ಬಿಲ್ಟ್ ಆಗಿದೆ ಸ್ವಾಮಿ. ಅಲ್ಲ, ವೃಂದಾವನಕ್ಕೆ ಸ್ವಾಮಿ ಹೊರಟ ಅಂತ ತಿಳಿದುಕೊಳ್ಳೆ ದೇವತೆಗಳೆಲ್ಲ ಎಲ್ಲಾ ವೃಕ್ಷಗಳು ಎಲ್ಲಾ ಸುಂದರವಾಗಿ ಫಲಿಸುವಂತೆ ಮಾಡಿದ್ದಾರೆ. ಮೇವು ತುಂಬಿ ಹೋಯಿತು, ಇಂದ್ರದೇವರು ಹೇಳಿದ್ದಾರೆ, ಮೇವು ತುಂಬಿಸಿ ಬಿಟ್ಟಿದ್ದಾರೆ. ಅಂತಹ ಜಾಗದಲ್ಲಿ ಕೃಷ್ಣ ಎಲ್ಲ ಹುಡುಗರು ಆಡ್ತಾ ಇದ್ದಾರೆ, ಆ ಆಟವನ್ನು ವರ್ಣನೆ ಮಾಡುತ್ತಾರೆ. ಹೇಗೆ ಆಡಿದ್ರಪ್ಪ ಅಂದ್ರೆ, ನಾವು ಸ್ವಲ್ಪ ಈ ಕಲರ್ ಕಾಂಬಿನೇಷನ್ ನಮಗೆ ಇರುತ್ತೆ, ನಾವು ಸೀರೆ ಸೆಲೆಕ್ಟ್ ಮಾಡುವಾಗ ನಮ್ಮ ಬಟ್ಟೆ ಸೆಲೆಕ್ಟ್ ಮಾಡುವಾಗ ಇರುತ್ತೆ, ದೇವರನ್ನು ನೋಡುವಾಗ ಕಲರ್ ಕಾಂಬಿನೇಷನ್ ಇರಲ್ಲ, ಬರೀ ಬ್ಲಾಕ್ ಅಂಡ್ ವೈಟ್ ಅಲ್ಲೇ ನೋಡ್ತಾ ಇರ್ತೀವಿ ದೇವರು ಅಂದ್ರೆ. ಸ್ವಲ್ಪ ನೋಡಿ, ಕೃಷ್ಣ ನೀಲಿ ಬಣ್ಣ, ಅವನಿರೋದ ನೀಲಿ, ಕಣ್ಣು ಕೊನೆಗಳು ಚೂರು ಕೆಂಪು. ಹೌದು, ಕಪ್ಪಾದ ವ್ಯಕ್ತಿ ಅವರ ಕಣ್ಣು ನೋಡಿದ್ರೆ ಬಿಳಿ ಚೆನ್ನಾಗಿ ಕಾಣಿಸ್ತಾ ಇರ್ತದೆ, ಯಾಕೆ ಅವ್ರ ಕಪ್ಪಾದ್ರಿಂದ ಕಣ್ಣು ಬಿಳಿ ಚೆನ್ನಾಗಿತ್ತಿ ಕಾಣುತ್ತೆ. ಆ ಕೊನೆಗಳು ಚೂರು ಕೆಂಪು, ತುಟಿ ಕೆಂಪು, ಕೈ ಕೆಂಪು, ಕಾಲು ಕೆಂಪು, ಎಲ್ಲ ಕೆಂಪು, ಮಯ ಮೈ ಎಲ್ಲ ಕಪ್ಪು ನೀಲಿ ಬಣ್ಣ. ಇಂಥವನು ಹುಟ್ಟಿದ್ದೇವದಯ್ಯ, ಹಳದಿ ಬಣ್ಣದ ವಸ್ತ್ರ ಪೀತಾಂಬರ ಧಾರಣೆ ಮಾಡಿದ್ದಾನೆ, ಚೆನ್ನಾಗಿರುತ್ತೆ ನೋಡ್ಲಿಕ್ಕೂ. ಎಷ್ಟು ಚೆನ್ನಾಗಿ ಅಂದ್ರೆ, ನಾವು ಈ ಬಟ್ಟೆ ಸೆಲೆಕ್ಟ್ ಮಾಡುವಾಗ ನಮ್ಮ ಬುದ್ಧಿಯನ್ನ ಬಳಸ್ತೀವಿ, ಏನದು ಕಣ್ಣಿನ ನೋಡ್ತೀವಿ, ಯಾವುದು ಚೆನ್ನಾಗಿದೆ ನೋಡ್ತೀವಿ. ಹಾಗೆ ನೋಡಬಾರ್ದಂತೆ, ನಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ ನೋಡ್ಬೇಕಂತೆ. ಕಣ್ಣಿಗೆ ಸೂಟ್ ಆಗೋದು ತಗೋಬಾರ್ದು, ನಮ್ಮ ಬಾಡಿಗೆ ಸೂಟ್ ಆಗೋದು ತಗೊಂಬಲ್ಲ, ನಾವು ಅದಕ್ಕೆ ವಿರುದ್ಧವಾಗಿ ಕಾಣಿಸ್ತಾ ಇರ್ತೇವೆ. ಅದಕ್ಕೆ ಬಾಡಿಗೆ ಸೂಟ್ ಆಗುವಂತ ಬಟ್ಟೆ ತಗೋಬೇಕು. ಸ್ವಾಮಿ ತಗೊಂಡು ತೋರಿಸಿದ, ನಾನು ನೀಲಿ ಅದಕ್ಕೆ ಹಳದಿ ಉಟ್ಟೆ, ಮತ್ತೆ ಬಲರಾಮ ಬಂಗಾರದ ಬಣ್ಣ ನೀಲಿ ವಸ್ತ್ರ ಉಟ್ಟ, ಡೆಡ್ಲಿ ಆಪೋಸಿಟ್ ಕಾಂಬಿನೇಷನ್, ಇಬ್ಬರು ಎತ್ತಿ ಕಾಣಿಸ್ತಾ ಇದ್ದಾರೆ. ಸರಿ, ಇನ್ನ ಉಟ್ಟ ಮೇಲೆ ಇವರು ಹಾಕಿದ್ದೇನಯ್ಯ ಅಂದ್ರೆ, ಈತ ರತ್ನದ ಆಭರಣಗಳು ಹಾಕಿದ್ದಾನೆ. ಯಾರು? ನಮ್ಮ ಬಲರಾಮ. ಬಿಳಿ ರತ್ನಗಳು ಹಾಕಿದ್ರೆ ಕೆಂಪು ಚೆನ್ನಾಗಿ ಕಾಣುತ್ತೆ. ಈತ ಏನ್ ಹಾಕಿದ್ದಾನೆ ಮಹಾನುಭಾವ ಅಂದ್ರೆ, ಮೈ ತುಂಬಾ ಬರೀ ಬಂಗಾರದ ಆಭರಣಗಳು, ಎಲ್ಲ ಯೆಲ್ಲೋ ಕಲರ್, ಬ್ಲೂ ಬಣ್ಣ, ಎಲ್ಲೋ ಕಲರ್, ಎಲ್ಲ ಬಂಗಾರದ ಬಣ್ಣಗಳೇ ಹಾಕಿದ್ದಾನೆ. ಎಲ್ಲ ಹಾಕೊಂಡು ಇಬ್ಬರು ಬರ್ತಾ ಇದ್ದಾರೆ. ಅದು ಸಾಲದವರಿಗೆ, ಏನ್ ಮಾಡಿದ್ರು, ಹುಡುಗರೆಲ್ಲ ಸೇರಿದ್ರು, ಅವರು ಅಂಥವರೇ, ಎಲ್ಲ ಹಾಕೊಂಡವರೇ, ಎಲ್ಲರಿಗೂ ಚೆನ್ನಾಗಿ ದುಡ್ಡಿತ್ತು. ಆದರೆ ಇವರೆಲ್ಲ ಬಂಗಾರದ ಆಭರಣಗಳೆಲ್ಲ ತೆಗೆದು ಪಕ್ಕಕ್ಕೆ ಇಟ್ಟರಂತೆ. ಏನು ಬೇಕು ಅಂತ ನೋಡಿದ್ರೆ ಈ ಎಲೆಗಳೆಲ್ಲ, ಗಿಡದ ಎಲೆಗಳೆಲ್ಲ ತೆಗೆದ್ರು. ಈ ಮಾವಿನ ಎಲೆ ರಿಂಗ್ ರಿಂಗ್ ಮಾಡಿ ತೋರಣ ತರ ಕಟ್ತಾರೆ, ಹೌದಾ? ಕಟ್ಟಿದ್ದೀರಾ? ಅದನ್ನ ರಿಂಗ್ ತರ ಮಾಡಿ ದೊಡ್ಡ ಹಾರ ತರ ಆಗುತ್ತೆ. ಆಹಾರಗಳೆಲ್ಲ ಹಾಕೊಂಡಿದ್ದಾರಂತೆ ತಲೆಗೆ, ಆ ಎಲೆಗಳಿಂದಲೇ ಕಿರೀಟ ತರ ಮಾಡ್ಕೊಂಡಿದ್ದಾರೆ. ಕೊರಳಲ್ಲಿ ಅದೇ ಹಾರ, ಸೊಂಟಕ್ಕೂ ಅದೇ ಉಟ್ಕೊಂಡಿದ್ದಾರೆ. ಆದಮೇಲೆ ಆ ಎಲೆಗಳನ್ನ ಮಡಚಿ ಕಡ್ಡಿ ಇಟ್ಟು ಪಿಪಿ ತರ ಮಾಡಿ ಅದನ್ನು ಓದ್ತಾ ಇದ್ದಾರೆ. ಇದೆಲ್ಲ ನಾನಲ್ಲ ಹೇಳೋದು, ಈ ಆಚಾರ್ಯ ಏನೋ ಇಲ್ಲದಲ್ಲಿ ಹೇಳ್ತಾರೆ ಅಂತಲ್ಲ, ಹರಿವಂಶ ವರ್ಣನೆ ಮಾಡ್ತಾ ಇದೆ. ಅದಿಟ್ಟುಕೊಂಡು ಎಲ್ಲರ ಜೊತೆಗೆ ತಾನು ಅದನ್ನು ಓದ್ತಾ ತಿರುಗ್ತಾ ಇದ್ದಾನೆ. ನೋಡಿದ್ದವರು ಯಾರಯ್ಯ? ಇಬ್ಬರು ನೋಡಿದ್ರಂತೆ. ಯಾರು? ಮೇಲೆ ದೇವತೆಗಳು ನೋಡಿದ್ರು, ದೈತ್ಯರು ನೋಡ್ತಾ ಇದ್ದಾರೆ. ಓ ಯಾಪ, ಎಷ್ಟು ಚೆನ್ನಾಗಿದ್ದಾನೆ ಅಂತ ಎಲ್ಲರೂ ಹೋದ್ರು, ಊಟಕ್ಕೆಲ್ಲ ಹೋದ್ರು. ಇವನೊಬ್ಬನು ತಿರುಗ್ತಾ ಇದ್ರಂತೆ ಆ ಗಿಡ ಸುತ್ತು. ಅವಾಗ ದೇವತೆಗಳು ಆನಂದ ಪಡ್ತಾ ಇದ್ದಾರೆ, ಸ್ವಾಮಿ ನಮಗಾಗಿ ಸ್ವಲ್ಪ ತಿರುಗು, ಅಯ್ಯೋ ಹೊಟ್ಟೋದ ಕೃಷ್ಣ ಅಂದ್ಕೊಂಡ್ರೆ ಸ್ವಲ್ಪ ತಿರುಗ್ತಾ ಇದ್ದಾರಂತೆ. ಈ ದೈತ್ಯರು ನೋಡ್ತಾ ಇದ್ದಾರಂತೆ. ಎಲ್ಲರ ಜೊತೆಗೆ ಆಡಿದ. ಈ ದೇವತೆಗಳೆಲ್ಲ ಸುಮ್ಮನೆ ಇರಲ್ಲ, ಮಾತಾಡ್ಕೊಂತಾರಲ್ಲ ದೇವರು ದೇವರು ಅಂತ. ಇವರು ಕಿವಿ ಕೊಟ್ಟು ಕೇಳ್ತಾರೆ, ಏನು ಈ ಕೃಷ್ಣ ದೇವರ? ನೋಡಿದ್ರು ಹುಚ್ಚಂತರ ತಿರುಗ್ತಾ ಇದ್ದಾನೆ ಈ ಪಿಪಿ ಊತ್ತಾ. ಇವನ್ ದೇವರು ಹಿಂಗಾಗ್ತಾನೆ. ದೇವರು ಅಂತ ಹೇಳಿದ್ರೆ ಬ್ರಹ್ಮದೇವರು, ಡಿಗ್ನಿಫೈಡ್, ಚೆನ್ನಾಗಿರ್ತಾರೆ ಆ ತರ ನೋಡಿ. ಬ್ರಹ್ಮದೇವರು ಆಗ ಹಂಗ ಮಾಡಿದ್ರೆ, ಆಟ ಆಡಿದ್ರ, ಏನಾಡಿದ್ರೆ? ಇಲ್ಲ, ಇವನ್ ದೇವರಲ್ಲ, ಸುಮ್ಮನೆ ದೇವತೆಗಳು ತಲೆ ಕೆಟ್ಟಿದೆ, ಇವನ್ ಸಪೋರ್ಟ್ ತಗೊಂತಾರಷ್ಟೇ ಅಂತ. ಈ ತರ ಅವರಿಗೆ ಅದು ಕನ್ಫರ್ಮೇಶನ್ ಬರಬೇಕು, ಇಲ್ಲಿ ದೇವತೆಗಳಿಗೆ ಆನಂದ ಬರಬೇಕು. ಯಾಕೆ? ಜ್ಞಾನಿ ನಾನ್ ಜ್ಞಾನ ಲಾಭಾಯ. ಭಗವಂತ ಆ ತರ ಆಟ ಆಡಿದವ, ಇನ್ನ ಎಲ್ಲ ಕರ್ಕೊಂಡು ಹೊರಡ್ತಾ ಇದ್ದಾನೆ. ಹೊರಟಾಗ ಇಲ್ಲಿ ಮೇವಿಗಾಗಿ ಕರ್ಕೊಂಡು ಹೋಗೋದು ದೊಡ್ಡ ಕೆಲಸ, ದೊಡ್ಡ ಉದ್ಯೋಗ. ಅವರದ್ದು ಫ್ಯಾಕ್ಟರಿ ತರ ಇಟ್ಕೊಂಡಿದ್ದಾರೆ, ಅಷ್ಟು ಆಕಳ ಇಟ್ಕೊಂಡ್ರೆ ಮತ್ತೆ ಎಲ್ಲ ಕರ್ಕೊಂಡು ಹೋಗ್ಬೇಕಲ್ಲ. ಆ ಮೇವಿಗೆ ಒಂದು ವನದಿಂದ ಒಂದು ವನಕ್ಕೆ, ಒಂದು ವನದಿಂದ ಒಂದು ವನಕ್ಕೆ ಹೋಗ್ತಾ ಇರುವಾಗ ಎಲ್ಲರಿಗೂ ಸುಸ್ತಾಗ್ತಾ ಇದೆ. ಆ ಸುಸ್ತನ್ನ ಕೃಷ್ಣ ತನ್ನ ಕೊಳಲು ಧ್ವನಿಯಿಂದ ಕಳೀತಾ ಇದ್ದಾನೆ. ವಾಮ ಬಾಹು ಕೃತ ವಾಮ ಕಪೋಲೋ ವಲ್ಗಿತ ಭ್ರೂ ಅಧರಾರ್ಪಿತ ವೇಣು. ತನ್ನ ಎಡಭುಜದ ಮೇಲೆ ಎಡಕ್ಕೆನ್ನೆಯನ್ನು ಇಟ್ಟಿದ್ದಾನೆ. ತ್ರಿಭಂಗಿ ಮಧುರಾಕೃತಿ, ಮೂರು ಕಡೆ ವಕ್ರವಾಗಿದೆ ಆ ಶರೀರ, ನಿಂತದ್ದೇ ಸುಂದರವಾದ ಭಂಗಿಯಲ್ಲಿ ನಿಂತಿದ್ದಾನೆ. ಆ ಕೊಳಲನ್ನ ತುಟಿಗೆ ತಾಕಿಸಿ ಚೆನ್ನಾಗಿ ಧ್ವನಿಯನ್ನ ಮಾಡ್ತಾ ಇದ್ದಾನೆ. ಆ ಮಾಡುವಾಗ ಹೀಗಿತ್ತಯ್ಯ, ಇಡೀ ಜಗತ್ತೆಲ್ಲ ಮೈ ಮರೆತಂತೆ. ನಮ್ಮವರೇ ಏನು ಬಾಂಸರಿ ಅಂತ ತಗೊಂಡು ಬಾರಿಸ್ತಾರೆ. ಅದೇ ಅವಾದ ಬಾರಿಸಿದ ಕಾಲಕ್ಕೆ ನಾವು ಆಹಾ ಓಹೋ ಅಂತೀವಿ. ನಮ್ ಸ್ವಾಮಿ ಜಗತ್ತಿಗೆ ನಾಯಕ, ಅವನು ಬಾರಿಸಿದಾಗ ಶಾಸ್ತ್ರ ಹುಟ್ಟು ಹಾಕಿದ್ದೇ ಅವನು. ಯಾವುದು? ನಾದಶಾಸ್ತ್ರ ಹುಟ್ಟು ಹಾಕಿದ್ದೇ ಅವನು. ನಾದಗಳಲ್ಲಿ ಇರೋದೇ ಅವನು. ಅವನೇ ಬಾರಿಸಿದಾಗ ಇನ್ನ ಜಗತ್ತೆಲ್ಲ ಹೇಗಿರಬೇಕು ಹೇಳ್ತಾರೆ. ಆ ಸುತ್ತ ಇರತಕ್ಕಂತಹ ಎಲ್ಲಾ ಆಕಳುಗಳು ಹುಲ್ಲು ಕಚ್ಚಿವೆ. ಈತ ಶುರು ಮಾಡಿದ ಕೂಡಲೇ ಬಾಯಲ್ಲಿ ಕಚ್ಚಿದ ಹುಲ್ಲು ಹಾಗೇ ಇದೆ, ಹಾಗೇ ನಿಂತು ಬಿಟ್ಟಿವೆ ಅಂತೆ. ನೋಡಿದವರಿಗೆ ಹೇಗಿತ್ತು ಅಂದ್ರೆ, ಲಿಖಿತ ಚಿತ್ರ ನಿವಾಸನ್, ಬರೆದ ಚಿತ್ರವೇನೋ ಅಂತ ಡೌಟ್ ಬರಬೇಕು. ಆ ತರ ಇದು ಬಿಡುತ್ತಂತೆ ಎಲ್ಲ ಕೂಡ. ಅಷ್ಟೇ ಅಲ್ಲ, ದೇವತೆಗಳೆಲ್ಲ ಬಂದು ಆ ಮುರಳಿಗಾನ ಕೇಳುತ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷವನ್ನ ಹೇಳುತ್ತಾರೆ. ದೇವರ ಬಾಯಿಯಿಂದ, ದೇವರ ಶರೀರದಿಂದ ಏನೇನು ಬರುತ್ತೆ ಅದೆಲ್ಲ ಉಪದೇಶವೇ ಆಗಿದೆ ಅಂದ್ರು. ಏನದು? ದೇವರ ತುಟಿಗೆ ತಾಕಿದ ಕೊಳಲು ಯಾರು? ಲಕ್ಷ್ಮೀದೇವಿ. ಹಾಕಿ ಬಿಟ್ರೆ ಯಾರು ಅಷ್ಟು ಹತ್ರ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮೀದೇವಿ ಕೊಳಲಿನ ರೂಪದಲ್ಲಿ ಆತನ ತುಟಿಯ ಸ್ಪರ್ಶ ಸುಖವನ್ನ ಆನಂದವಾಗಿ ಅನುಭವಿಸ್ತಾ ಇದ್ರೆ, ದೇವರ ಆ ಕೊಳಲು ಊದುವಾಗ ಒಳಗಿಂದ ಉಸಿರು ಬರಬೇಕಲ್ಲ, ಉಸಿರು ಬಂದು ಅದನ್ನು ಊದಬೇಕು, ಗಾಳಿ ಬರಬೇಕಲ್ಲ. ಆ ಗಾಳಿ ಯಾವುದು ಅಂತ ಕೇಳುತ್ತಾರೆ. ದೇವರ ಪ್ರಾಣ ಉಸಿರು. ನಮ್ಮಂತೇನಾ? ನಮ್ಮ ಉಸಿರು ನಾವಲ್ಲ, ಇದು ಬರೇ ಹೊರಗಿನ ಗಾಳಿ, ಜೀವನ ಸ್ವರೂಪ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ. ದೇವರ ಉಸಿರಂತಹದ್ದು ದೇವರದ್ದೇ, ದೇವರೇ ದೇವರ ಉಸಿರು. ಇದನ್ನ ಬಹಳ ಚೆನ್ನಾಗಿ ಭಾಗವತದಲ್ಲಿ ಟಿಪ್ಪಣಿಕಾರ ಸಮರ್ಥನೆ ಮಾಡುತ್ತಾರೆ. ಕೃಷ್ಣ ತನ್ನ ಉಸಿರನ್ನ ಅಲ್ಲಿ ಓದಿದಾಗ ಎಲ್ಲಿ ಲಕ್ಷ್ಮೀದೇವಿಗೆ ಉಪದೇಶ ಆಗ್ತಾ ಇದೆ, ಆ ಉಸಿರಿನ ಮೂಲಕ ಲಕ್ಷ್ಮೀದೇವಿ ಉಪದೇಶ ಆಗ್ತಾ ಇದೆ. ಅವಾಗ ವಾಯುದೇವರು ನೋಡಿದರಂತೆ, ನನಗೂ ಚೂರು ಉಪದೇಶ ಆದ್ರೆ ಚೆನ್ನಾಗಿರುತ್ತೆ ಅಂತ ಆ ತೂತುಗಳ ಮೂಲಕ ಹೊರಟು, ತೂತುಗಳ ಮೂಲಕ ಹೊರಟು ದೇವರ ತುಟಿಯನ್ನ ಲಕ್ಷ್ಮೀದೇವಿಯ ಮೂಲಕ ತಾವು ಸ್ಪರ್ಶ ಮಾಡಿ ಹೊರಗೆ ಬರುವಾಗ ಅವರಿಬ್ಬರು ಏನು ಮಾತಾಡಿಕೊಂಡ್ರು, ಒಳ್ಳೆ ರಹಸ್ಯಗಳು. ಜಗತ್ತು ಏನು ಮಾತಾಡ್ತಾರ ಇಬ್ರು ಸೇರಿ, ಇವರೆಲ್ಲರನ್ನ ಹೇಗೆ ಉದ್ಧಾರ ಮಾಡಬೇಕು ಅಂತ ಅದೇ ಚರ್ಚೆ ಮಾಡ್ತಾರಂತೆ ಲಕ್ಷ್ಮೀನಾರಾಯಣರು. ಆ ಚರ್ಚೆಯನ್ನ ಹೊರಗೆ ತಂದರಂತೆ. ಆ ತಂದ ವಿಶೇಷವಾದ ಧ್ವನಿಯೇ ಇಡೀ ಜಗತ್ತನ್ನ ಮೈ ಮರೆಯುವಂತೆ ಮಾಡಿತು. ನಂತರ ಇದೇ ವಿಷಯ ಸಪ್ತಮ ಸ್ಕಂದ ಭಾಗವತದಲ್ಲೂ ಬರುತ್ತೆ, ಅದು ನಾಳೆ ಅಲ್ಲಿ ಹೇಳ್ತೇನೆ. ಇಲ್ಲಿ ಹೇಳಿಬಿಟ್ರೆ ಮತ್ತು ನಾಳೆ ಬರಲ್ಲ, ನಾಳದ್ದು ಬರಬೇಕಲ್ಲ ಅಲ್ಲಿ. ಅದು ಬಹಳ ಚೆನ್ನಾಗಿ ವಾದ್ಯರಾದರೂ ತುಂಬಾ ಸುಂದರವಾಗಿ ಹೇಳ್ತಾರೆ. ನೃಸಿಂಹದೇವರ ಶ್ವಾಸ ಉಪದೇಶ ಆಯಿತು ಅಂತ ಹೇಳ್ತಾರೆ, ರಹಸ್ಯಗಳನ್ನು ಹೊರಗೆ ಹಾಕಿಬಿಡ್ತಾರೆ. ಸರಿ, ಕೃಷ್ಣ ಕೊಳಲು ಧ್ವನಿ ಮಾಡುವ ಕಾಲಕ್ಕೆ ಎಲ್ಲರೂ ಆನಂದ ಪಡತಾ ಇದ್ದಾರೆ. ಸರಿ, ಕೊಳಲು ಧ್ವನಿ ಚೆನ್ನಾಗಿದೆ, ಹಸಿವೆ ಹಸಿವೆ ಆದ್ರೆ ಬುತ್ತಿ ಇರುತ್ತಲ್ಲ, ಅವರು ಕೋಲಿಗೆ ಒಂದು ಕಟ್ಕೊಂಡು ಹೋಗ್ತಾ ಇರ್ತಾರೆ, ಬೆಳಿಗ್ಗೆ ಟಿಫಿನ್ ಬಾಕ್ಸ್ ತರ ಕೊಟ್ಟಿರ್ತಾರೆ, ಆ ಬುತ್ತಿ ತಗೊಂಡೋಗಿ ತಿನ್ಬೇಕು. ಆದರೆ ಬುತ್ತಿ ನೀವು ಆಫೀಸ್ಗೆ ಹೋಗ್ತಿರಲ್ಲ, ಟಿಫಿನ್ ಬಾಕ್ಸ್ ತಗೊಂಡು ಬೆಳಿಗ್ಗೆ ತಿಂದಿರ್ತೀರ, ಮನೇಲಿ ಫಲಾರ ಮಧ್ಯಾಹ್ನಕ್ಕೆ ತಗೊಂಡು ಹೋಗ್ತೀರ, ಮಧ್ಯದಲ್ಲಿ ಟೀ ಬಿಸ್ಕೆಟ್ಸ್ ಎಲ್ಲ ಸಪ್ಲೈ ಆಗ್ತಾ ಇರತ್ತಾ ಇಲ್ವಾ? ಮತ್ತೆ ಹೊಟ್ಟೆ ನಾಲಿಗೆ ಬಯಸ್ತಾ ಇರುತ್ತೆ, ಏನೊಂದು ಬಿಡ್ತಾ ಇರಬೇಕು. ಮನೇಲಿದ್ರೆ ಆ ಕಳ್ಳೆಕಾಯಿ ಅದು ಇದು ಏನೋ ಒಂದು ಸಮರ್ಪಯಾಮಿಯಿಂದ ಹಾಕ್ತಾನೆ ಇರ್ತಾರಲ್ಲ. ಅದಕ್ಕೆ ನೋಡಿದ್ರು, ಅವರು ಕೇಳಿದ್ರು, ಸ್ವಾಮಿ ಕೃಷ್ಣ ಈ ಬುತ್ತಿ ಮಧ್ಯಾಹ್ನಕ್ಕೆ ಮಧ್ಯೆ ಚೂರು ಬಾಯಿಗೆ ಬೇಕಲ್ಲ, ಹಸಿವೆ ಆಗ್ತಾ ಇದೆ. ಅವ್ರ ನಡ್ಕೊಂಡು ನಡ್ಕೊಂಡು ಎಲ್ಲಾ ಕಾಯ್ತಾ ಹೋಗ್ಬೇಕು, ತುಂಬಾ ಶಕ್ತಿ ಖರ್ಚಾಗುತ್ತೆ. ಇದಕ್ಕೆಲ್ಲ ನಾಯಕ ಗೀತ ಅವರಿಗೆಲ್ಲ ಆಹಾರ ತೋರುವ ಇವನೇ. ಅದಕ್ಕೆ ಹೇಳಿದ್ರು, ಆ ಕೃಷ್ಣ, ಕೃಷ್ಣನ ಹಿಂಡುಗಳು ಯಾರು? ದೇವತೆಗಳೇ. ಅವರೆಲ್ಲ ಎಲ್ಲಿ ಅಲ್ಲಿದ್ರು, ಇಲ್ಲೂ ಇದ್ದಾರೆ, ನಮ್ಮೊಳಗೇ ಇದ್ದಾರೆ. ಅವರಿಗೆ ಆಹಾರ ತೋರಿಸೋದು ಯಾರು? ನಮ್ಮ ಬಿಂಬಮೂರ್ತಿಯೇ. ಹೇಗೆ ತೋರಿಸ್ತಾನಾತ ಅಂದ್ರೆ, ಒಂದು ಸಲ ನೋಡುತ್ತಾರೆ, ಕೃಷ್ಣ ಹಸಿವೆ ಆಗ್ತಾ ಇದೆ, ಈ ವನಕ್ಕೆ ಹೋಗೋಣ, ಇಲ್ಲಿ ಹಣ್ಣುಗಳಿವೆ ತಿಂಬೋಣ, ಅದು ನೋಡಿಸ್ಬೇಕು, ಅದವ್ರು ತಗೋಬೇಕು, ಹಾಗೆ ಹಾಗೆ ಆಗ್ತಾ ಇದೆ. ಅವಾಗ ಒಂದು ಕಡೆ ಬಂದ್ರು, ಕೃಷ್ಣ ಹಸಿವೆ ಜಾಸ್ತಿ ಆಗಿದೆಯೋ? ಹೌದಾ, ಇಲ್ಲೇ ಯಜ್ಞ ನಡೀತಾ ಇದೆ, ಬ್ರಾಹ್ಮಣರೆಲ್ಲ ಇದ್ದಾರೆ ಅಲ್ಲಿ, ಹೋಗ್ರಿ, ಋಷಿಮುನಿಗಳಿದ್ದಾರೆ, ಅವ್ರನ್ನ ಕೇಳಿ, ಕೃಷ್ಣನಿಗೆ ಹಸಿವೆ ಆಗ್ತಾ ಇದೆ ಅಂತ ಕೇಳಿ. ಆಯ್ತಪ್ಪ, ರೆಕಮೆಂಡೇಶನ್ ತಂದ್ರು, ಅವ್ರ ಹತ್ರ ಬಂದ್ರು, ಕೃಷ್ಣನಿಗೆ ಹಸಿವೆ ಆಗ್ತಾ ಇದೆ. ಅವರು ಹ್ಞೂ ಅಂದಿಲ್ಲ, ಹ್ಞೂ ಹ್ಞೂ ಅಂದಿಲ್ಲ, ಸುಮ್ಮನೆ ಬಿಟ್ರಂತೆ. ಅವರು ಕೊನೆಗೆ ಹೇಳ್ತಾರೆ, ಏನು ಕಾರಣ? ಕಂಸ ಭಯ, ಕಂಸನ ಹೆದರಿಕೆ ಏನು ಮಾಡ್ತಾನೋ ಅಂತ. ಅಲ್ಲಿ ಎಷ್ಟು ಚೆನ್ನಾಗಿದೆ, ನೀ ಜ್ಞಾನ ಕೊಡದಿರಲು ಮನುಜ ಪಶು ಅಂತ ದಾಸರು ಹೇಳಿದ್ದು ಮಾತು ಎಷ್ಟು ಚೆನ್ನಾಗಿರುತ್ತೆ. ಶಾಸ್ತ್ರ ಓದಿದ್ದಾರೆ, ತಪಸ್ಸನ್ನ ಮಾಡುತ್ತಾ ಇದ್ದಾರೆ, ಆ ಕ್ಷಣದಲ್ಲಿ ಸ್ವಾಮಿ ಕಂಸ ಏನು ಮಾಡುತ್ತಾನೋ ಅಂತ ಭಯ ಕೊಟ್ಟ. ದೇವ ಇರುವಾಗ ಕಂಸ ಏನು ಮಾಡುತ್ತಾನೆ ಎಂಬ ಎಚ್ಚರ ಕೊಡ್ಲಿಲ್ಲ, ಅವ ಕೊಟ್ಟಿದ್ರೆ ಬರ್ತಿತ್ತು, ಕೊಡ್ಲಿಲ್ಲ, ಅದಕ್ಕೆ ಸುಮ್ಮನೆ ಕೂತರು. ಸರಿ, ಕೃಷ್ಣನ ಹತ್ರ ಬಂದ್ರು, ಕೃಷ್ಣ ಏನ್ ರೆಕಮೆಂಡೇಶನ್? ಏನು ಆಗ್ಲಿಲ್ಲ, ಏನು ಕೊಡ್ಲಿಲ್ಲ ಅವರು ಅಂದ್ರು. ಅಲ್ಲಯ್ಯ, ಎಲ್ಲಿಗೆ ಹೋಗಿದ್ದಿಲ್ಲ? ಮುಂದೆ ಆಚಾರಗಳ ಹತ್ರ ಹೋಗಿದ್ವಿ. ಅಯ್ಯೋ, ಆಚಾರಗಳ ಹತ್ರ ಹೋಗಿ ಕೊಡಲ್ಲಪ್ಪ, ಇದ್ದೆ ಹೋಗಿದ್ವಿ, ಅವ್ರು ಕೊಡ್ತಾರೆ, ಅವರ ಮನೆಯವರು ಇರ್ತಾರೆ, ಒಳ್ಳೆಯವರು, ಪಾಪ, ಅಲ್ಲಿ ಹೋಗಿ. ಅವ್ರ ಹತ್ರ ಬಂದ್ರು, ಹೇಳುತ್ತಾರೆ, ಕೃಷ್ಣನಿಗೆ ಹಸಿವೆ ಆಗಿದೆ, ಅನ್ನ ಕೊಡಬೇಕಂತೆ ಅಂದಾಗ ಎಲ್ಲರೂ ಸಂಭ್ರಮದಿಂದ ಏರುತ್ತಾ ಇದ್ದಾರೆ. ಇನ್ನ ಯಜ್ಞ ನಡೀತಾ ಇದೆ, ನೈವೇದ್ಯ ಇಲ್ಲ, ವೈಷ್ಣದೇವ ಇಲ್ಲ, ಏನೂ ಇಲ್ಲ, ಎಲ್ಲ ಹಿಡ್ಕೊಂಡು ಹೊರಟದ್ದೆ. ಎಲ್ಲರೂ ತಡೀತಾ ಇದ್ದಾರೆ, ಹೋಗ್ಬೇಡಿ ಹೋಗ್ಬೇಡಿ ಅಂತ ಕೇಳೋ ನಾಥರೇ ಇಲ್ಲ, ಎಲ್ಲರೂ ಹೊರಟದ್ದೆ. ಯಾಕೆ ಹೀಗೆ ಹೊರಟರು? ಅದಕ್ಕೆ ಹೇಳುತ್ತಾರೆ, ಈ ಗಂಡಂದರೆಲ್ಲ ಪಾಠಗಳು ಮಾಡುವಾಗ, ಪ್ರವಚನಗಳು ಮಾಡುವಾಗ ಬದಿಯಲ್ಲಿ ಕೂತು ಕೇಳಿದವರೇ ಇವರೆಲ್ಲ. ಏನ್ ಹೇಳಿದ್ರು ಪಾಠದಲ್ಲಿ ಪ್ರವಚನದಲ್ಲಿ ಅಂದ್ರೆ, ಇಷ್ಟೇ, ದೇವರೇ ಬರ್ತಾರಂತೆ ಕೃಷ್ಣನಾಗಿ ಅಂತ ಇವರೆಲ್ಲ ಪಾಠದಲ್ಲಿ ಹೇಳ್ಕೊಳ್ಳುವಾಗ, ಬರ್ತಾನೆ ಅಂತ ಅಲ್ಲ, ಬಂದಿದ್ದಾನಂತೆ, ಯಾರು ನೋಡಿಲ್ಲ ಆ ಕೃಷ್ಣನ್ನ. ಅವಾಗ ಅದು ಕೇಳಿ, ಹೌದಾ, ದೇವರೇ ಬಂದಿದ್ದಾರ ಅವನು ಕೃಷ್ಣನ ಅಂತ ಅವನಿಗಾಗಿ ಕನಸು ಕಾಣತಾ ಕಾಣತಾ ಇದ್ದು, ಈಗ ಕೃಷ್ಣ ಕರದ ಅಂದ ಕೂಡಲೇ ಇಷ್ಟೂ ಪಾಠದ ತಾತ್ಪರ್ಯ ಅವನೇ ಆದಾಗ, ಅವನ ಕೊಡದೇ ಇದ್ರೆ ಯಜ್ಞ ಏನು ಅಂತ ಅವ್ರಿಗೆ ತಲೆಗೆ ಬಂತು. ಎಲ್ಲಾ ತಗೊಂಡು ಹೋಗ್ತಾ ಇದ್ದಾರೆ, ದರ್ಶನ ಕೊಟ್ಟ ಸ್ವಾಮಿ. ಅದ ಬಿಳಿ ಸಮುದ್ರ, ಹತ್ತು ಲಕ್ಷ ಆಕಳು ಸೇರಿದ್ರೆ ಬಿಳಿ ಆಕಳು ಹೇಗಿರಬೇಕು, ಬಿಳಿ ಸಮುದ್ರ, ಕಪ್ಪು ಮೂರ್ತಿ, ಎಷ್ಟು ಚೆನ್ನಾಗಿ ಕಾಣಬೇಕು. ಕಾಣ್ತಾ ಇದ್ದಾನೆ ಇವರಿಗೆ, ಆ ಕೃಷ್ಣ ಹೇಗಿರ್ತಾನೆ ಹೇಗಿರ್ತಾನೆ ನೋಡ್ಬೇಕು ಅಂತ. ಹತ್ತಿರದ ಕಾಣಿಸ್ತಾನಲ್ಲ, ಇಲ್ಲ ದೂರದಿಂದ ನೋಡ್ಬೇಕು ಅಂತ ಹಂಬಲ. ಅವಾಗಿಂದ ನೋಡ್ತಾ ಹೋಗ್ತಾ ಇದ್ದಾರೆ. ಅವರಿಗೆ ತಕ್ಕಂತೆ ದೂರದಿಂದ ಅವನ ಮುಖ ಕಾಣತಾ ಇದೆ. ನೋಡ್ತಾ ಇದ್ದಾರೆ, ಎಡವು ಬೀಳ್ತೀವೇನೋ ಮುಂದಕ್ಕೆ ನೋಡದಿದ್ರೆ ಎಂಬ ಎಚ್ಚರ ಇಲ್ಲ. ಅವನು ನೋಡ್ತಾ ಹಾಗೇ ಬರ್ತಾ ಇದ್ದಾರೆ. ಇದ್ದಕ್ಕಿದ್ದಂತೆ ಅವ ಆಕಳನ್ನ ಒರೆಸಬೇಕು ಅಂತ ಹೀಗೆ ಬಗ್ಗಿದಾಗ ಅವನ ಕೂದಲೆಲ್ಲ ಮುಖಕ್ಕೆ ಅರ್ಧ ಅಡ್ಡೆ ಬಿತ್ತಂತೆ ಕೃಷ್ಣನಿಗೆ. ಇವರು ಅಂದುಕೊಂಡ್ರು ಈ ಕೂದಲೇನಪ್ಪ ಮುಖ ಕಡ್ಡಿ ಬಿತ್ತು ಅಯ್ಯೋ ಅಂತನ್ನುವಾಗ ಅವರ ಮಾತವನಿಗೆ ಕೇಳಿಸ್ತೇನೋ ಎಂಬಂತೆ ಕೂದಲ ತಲೆಯನ್ನು ಹೀಗೆ ಅಂದುಕೊಂಡಾಗ ಆ ಸುಂದರವಾದ ಮುಖ ಆ ಸೂರ್ಯಕಾಂತಿಗೆ ಫಳಿಚ್ಚೆಂದು ಕಾಣಿಸ್ತಾ ಇತ್ತು. ಅಲ್ಲ ಇವದಲ್ಲೇ ಇದೆಲ್ಲ ಯಾಕೆ ವರ್ಣನೆ ಮಾಡ್ಬೇಕ್ರಿ, ಅವನಿಂತ ಕೂತ ಇವೆಲ್ಲ ವರ್ಣನೆ ಮಾಡಬೇಕಾ, ನಮ್ದೆಲ್ಲ ಬೇಡ ಅವನು ಬೇಕು ಅಂದ್ರು. ಅಷ್ಟು ಸುಂದರ ಆ ಭಕ್ತರಿಗಾಗಿ ಆ ದರ್ಶನ ಕೊಟ್ಟು ಅವರಲ್ಲಿ ಆನಂದ ಉದ್ರೇಕ ತಂದು ಅವರು ಆನಂದ ಪಡುವುದನ್ನು ಕಂಡು ಆನಂದ ಪಡ್ತಾನೆ, ಅದಕ್ಕೆ ಅವನು ಕೃಷ್ಣ ಅಂದ್ರು. ಆ ತರ ಹತ್ತಿರ ಬಂದರು, ಕೃಷ್ಣನಿಗೆ ತುತ್ತು ತುತ್ತು ಎಲ್ಲರೂ ಊಟ ಮಾಡಿಸಿದ್ರು. ದೇವತೆಗಳಿಗಿಲ್ಲ ಆಶ್ಚರ್ಯ, ಇವರೆಷ್ಟು ಪುಣ್ಯ ಮಾಡಿದಾರಯ್ಯ, ಮುಟ್ಲಿಕ್ಕಾಗಲ್ಲ ನೋಡ್ಲಿಕ್ಕಾಗಲ್ಲ, ಬ್ರಹ್ಮದೇವರು ಮಾತ್ರ ಮುಟ್ಬೇಕು, ಲಕ್ಷ್ಮೀದೇವಿ ಮಾತ್ರ ತುತ್ತು ಮಾಡಿ ಕೊಡಬೇಕು, ಇನ್ಯಾರು ಮುಟ್ಲಿಕ್ಕಿಲ್ಲ ಅಂಥದ್ದು ಇವರೇ ಕೊಡ್ತಾ ಇದ್ದಾರೆ, ಅದಂಥ ಕರುಣೆ ಮಾಡಿದ್ದಾರೆ, ಎಲ್ಲ ಭಗವಂತ ಮಾಡಿದ ಅಂತ ನೋಡತಾ ಇದ್ದಾರೆ. ಆಯಿತು, ಎಲ್ಲರೂ ಹಿಂದಿರುಗಿ ಬರುತ್ತೆ. ಭಗವಂತ ಅವರಿಗೆಲ್ಲ ವಿಶೇಷವಾಗಿ ಸಾಯುಜ್ಯ ಮೋಕ್ಷವನ್ನು ಅನುಗ್ರಹ ಮಾಡ್ತಾ ಇದ್ದಾನೆ. ತದನಂತರ ತಿರುಗಿ ಬಂದರು, ಗಂಡಂದ್ರೆ ಏನಂತಾರ, ಏನ್ ಬೇಕಾದ್ರೆ ಅನ್ನಿ ಪರವಾಗಿಲ್ಲ, ಕೃಷ್ಣನ ದರ್ಶನ ಆಯಿತು. ಕೃಷ್ಣನ ದರ್ಶನ ಆದ ಮೇಲೆ ಯಾರು ಏನಂದ್ರೆ ನಮಗೇನಂತೆ, ಅದಕ್ಕೆ ಯಾರು ಮುನಿದಾರೇನು, ಇನ್ಯಾರು ಒಲಿದಾರೇನು, ಕ್ಷೀರ ಸಾಗರ ಶಾಯಿ ಯಾದವನ ಸೇರಿದಂಥ ಹರಿದಾಸರಿಗೆ ಅಂತ ಹೇಳಿದ್ರು. ಸರಿ, ಬರ್ದಾಗ ಎಲ್ಲಾ ಗಂಡಂದ್ರು ನಗತಾ ಸ್ವಾಗತ, ಎಲ್ಲರ ಮುಖದಲ್ಲೂ ಪಶ್ಚಾತ್ತಾಪ, ಧಿಕ್ಕಾರ ಇರಲಿ ನಮ್ಮ ಜನ್ಮಕ್ಕೆ, ಎಷ್ಟು ಓದಿಕೊಂಡವು, ಘಟ ಪಟ ಎಲ್ಲಾ ಚರ್ಚೆ ಆಯಿತು, ಏನೂ ಇಲ್ಲ ಇವರಿಗೆ, ಮಂತ್ರಪೂತ ಸಂಸ್ಕಾರ ಇಲ್ಲ, ಗುರುಕುಲ ವಿದ್ಯಾಭ್ಯಾಸ ಇಲ್ಲ, ಯಾವ ಚರ್ಚೆಗಳು ಇಲ್ಲ, ಎಂಥ ದಾರ್ಢ್ಯ ಬಂತಯ್ಯ, ಇವನ ಮೇಲೆ ಮನಸ್ಸಿಟ್ಟಿದ್ದಾರೆ ಅಂತ ಎಲ್ಲರೂ ಅಂದುಕೊಂಡ್ರು. ಅವಾಗಾದ್ರೂ ಹೋಗ್ಬೋದಾ, ಹೋಗಿಲ್ಲ, ಯಾಕೆ ಕಂಸ ಭಯ ಅಂತ ಮತ್ತು ಹೇಳುತ್ತಾರೆ. ಅಂದ್ರೆ ಸ್ವಾಮಿ ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ ಎಂಬ ಚೆನ್ನಾಗಿ ಜೀವನ ಸ್ವಾತಂತ್ರ್ಯವನ್ನ ತೋರಿಸತಕ್ಕಂತಹ ಪ್ರಸಂಗ ಅದು. ಅದಕ್ಕೆ ದೇವರನ್ನ ಕೇಳಬೇಕಂತ, ಸ್ವಾಮಿ ಆಚಾರಶಾಸ್ತ್ರ ಕೊಡು ಆಚಾರಶಾಸ್ತ್ರ ಕೊಡು ಅಂತ ಕೇಳ್ತೀವಿ, ದೇವ ಕೊಟ್ಟ, ಜೀರ್ಣಕ್ಕೆ ಆಗ್ತಾ ಇಲ್ಲ, ಅನುಭವಕ್ಕೆ ಬರ್ತಾ ಇಲ್ಲ, ಏನು ಓದದವರು ಹೇಗಿದ್ದಾರೋ ಓದ್ದವರು ಹಾಗೆ ಕೂತಿದ್ದೀವಿ, ಮತ್ತೆ ಏನು ವ್ಯತ್ಯಾಸ, ದೇವರು ಕೇಳಿದ್ರು ಏನೋ ಸ್ವಾಮಿ ಕೊಟ್ಟಿಲ್ಲ, ಮತ್ತೆ ನೀ ಕೇಳಿಲ್ಲ ಅನುಭವಕ್ಕೆ ಬರಬೇಕು ಅಂತ ನೀ ಕೇಳಿಲ್ಲ, ಆಚಾರಶಾಸ್ತ್ರ ಕೊಡು ಅಂತ ಕೇಳಿದ್ದಷ್ಟೇ, ಅದು ಅನುಭವಕ್ಕೆ ಬಂದು ನೀ ಕಾಣಿಸು ಅಂತ ಹೇಳಿಲ್ಲಯ್ಯ. ಅವಾಗ ಸ್ವಾಮಿ ಅವರೆಲ್ಲರನ್ನ ಕರ್ಕೊಂಡು ಬಂದ, ಅಂದ್ರೆ ತನ್ನ ನಂಬಿದ ಭಕ್ತರಿಗೆ ಎಲ್ಲ ಅವನೇ ನೋಡತಾನೆ ಆಹಾರಾದಿಗಳನ್ನ ಅಂತ ತೋರಿಕೊಡ್ತಾ ಬಂದ. ಅದು ನಂಬಿ ನಡೆದವರೇ ವೃಂದಾವನಗಳಲ್ಲಿ ಕಟ್ಟೆಗಳಲ್ಲಿ ಕೂತಿರತಕ್ಕಂತಹ ಮಹಾನುಭಾವರೆಲ್ಲರೂ ಅದನ್ನೇ ನಂಬಿದ್ರು, ಅವರ ಜೀವನ ಇಡೀ ಅದೇ ನಡೆಯುತ್ತಾ ಬಂತು ಜ್ಞಾನಿಗಳ ಒಂದು ಜೀವನದಲ್ಲಿ. ಸರಿ, ಇನ್ನೊಂದು ಸಲ ಕೃಷ್ಣ ಎಲ್ಲರ ಜೊತೆಗೆ ಆಟ ಆಡತಾ ಇದ್ದ. ಏನಾಟ ಅಂದ್ರೆ ಆ ಗಿಡದಿಂದ ಸ್ವಲ್ಪ ದೂರದವರೆಗೂ, ಅವರು ಇವಾಗ ಕ್ರಿಕೆಟ್ ಇಟ್ಕೊಂಡಿರ್ತಾರಲ್ಲ, ಇಲ್ಲಿಂದಲ್ಲಿ ಪಾಯಿಂಟ್ ಓಡಬೇಕು ಅಂತ ಒಂದು ಗುರ್ತು. ದ್ವಂದ್ವ ಕ್ರೀಡಾ ಅಂತ. ಏನು ದ್ವಂದ್ವ ಕ್ರೀಡಾ ಅಂದರೆ ಜಿಂಕೆ ತರ ಇಬ್ಬರು ಕುಪ್ಪಳಿಸ್ತಾ ಕುಪ್ಪಳಿಸ್ತಾ ಆ ಗೆರೆವರೆಗೆ ಹೋಗ್ಬೇಕು, ಯಾರು ಮೊದಲು ಹೋಗ್ತಾರೋ ಅವ್ರು ಗೆದ್ದದ್ದು, ಸೋತವರು ಗೆದ್ದವರನ್ನ ಅಲ್ಲಿಂದ ಹೊತ್ತುಕೊಂಡು ಬರಬೇಕು. ಆಟ ಇದೇ ಆಟ ಆಡ್ತಾ ಇದ್ದ. ಅವಾಗ ಅನ್ಸತ್ತೆ ಈ ಆಟ ಆಡ್ಲಿಕ್ಕೆ ಮೇಲಿಂದ ಬರಬೇಕಾ, ಅವನು ಎಲ್ಲಾ ಗೊತ್ತವನಿಗೆ, ಎಲ್ಲಾ ದೈತ್ಯರ ಸಂಹಾರ ಮಾಡ್ತಾ ಇದ್ದಾನೆ, ಜೊತೆಗೆ ಎಲ್ಲರಿಗೂ ಆನಂದ ಕೊಡತಾ ಇದ್ದಾನೆ ಭಗವಂತ. ಅವಾಗ ಒಬ್ಬ ದೈತ್ಯ ದೂರದಲ್ಲಿ ಬಂದು ನಿಂತ, ಪ್ರಲಂಬಾಸುರ. ಅವನು ಬಂದ, ಈ ಇಬ್ಬರಲ್ಲಿ ಯಾರೊಬ್ಬರನ್ನ ಕೊಲ್ಬೇಕು ಅಂತ ನೋಡಿದ. ಹೇಗ್ ಬಂದ, ಆ ಗೋಪ ಬಾಲಕರ ವೇಷದಲ್ಲೇ ನಿಂತ, ಅಷ್ಟೇ ಚಿಕ್ಕ ದೇಹ ಹಾಕೊಂಡು ಅದೇ ವೇಷದಲ್ಲಿ ದೂರದಲ್ಲಿ ನಿಂತ. ಕೃಷ್ಣ ಅಂತಾನೆ ಬಲರಾಮನಿಗೆ, ಬಲರಾಮ ಬಂದಿದ್ದಾನೆ ನೋಡು. ಬಲರಾಮ ನೋಡುತ್ತಾನೆ, ಕೃಷ್ಣ ನೋಡಿದೆ. ಹಾಗೆ ಅವನು ಪಾಪ ಸಂಕೋಚ, ಹೇಗ್ ಬರಬೇಕು ಹೇಗ್ ಬರಬೇಕು ಅಂತ ಕೃಷ್ಣನೇ ಅಂದ. ಅಂದ್ರೆ ಅವನನ್ನ ದೈತ್ಯ ಅಂತ ಗುರುತು ಹಿಡಿದಿಲ್ಲ, ತಮ್ಮೊಳಗೆ ಒಬ್ಬ ಅಂತ ಗುರುತು ಹಿಡಿದ ಕೃಷ್ಣ ಅಂಬೋ ರೀತಿಯಲ್ಲಿ ಕೃಷ್ಣ ಕರೀತಾ ಇದ್ದಾನೆ. ಏ ಅಲ್ಲಾಕ್ ನಂತೀಯ, ಬಾ ಅವಾಗಿಂದ ಇಲ್ಲೇ ಬಾ ಅಂತ. ಅವನ್ ಖುಷಿಯೋ ಖುಷಿ, ನಾನು ಎಂಥ ವೇಷ ಹಾಕೊಂಡೆ, ಕೃಷ್ಣನಿಗೆ ಪಲ್ಟಿ ಹೊಡಿಸಿದ್ನಲ್ಲ ಅಂತ. ಅವನ್ ಪ್ಲಾನ್ ಇವರಿಗೆ ಗೊತ್ತಿಲ್ಲ. ಬಂದ, ನಾನು ಆಟ ಆಡ್ತೇನೆ, ಬೆಳಿಗ್ಗಿಂದ ಆಡ್ತಾ ಇದೆಯಲ್ಲ ಅಂದ ಕೃಷ್ಣ. ಅವನಿಗೆ ಆಶ್ಚರ್ಯ, ಬದದಿ ಇವಾಗ ಅಂದ್ರೆ ಕೃಷ್ಣನಿಗೆ ನಾ ಬೆಳಿಗ್ಗಿಂದ ಇಲ್ಲೇ ಇದ್ದೀನಿ ಅಂತ ಮೋಸ ಮಾಡಿದ್ನಲ್ಲ. ಅಪಾಪ, ಸರಿಯಪ್ಪ ಆಯ್ತಾ, ಯಾರು ಸರಿ ಆಡಬೇಕು? ಬಲರಾಮನ್ ಸರಿ ಆಡ್ತೇನೆ ಅಂದ. ಯಾಕೆ? ಕೃಷ್ಣ ಸ್ವಲ್ಪ ಬಹಳ ಡೇಂಜರಸ್ ಆಗಿ ಕಾಣಿಸ್ತಾ ಇದ್ದಾನೆ, ಬಲರಾಮ ಸ್ವಲ್ಪ ವಾಸಿ, ಅದಕ್ಕೆ ಬಲರಾಮನ್ ಸರಿ ಆಡೋಣ ಹೇಳುತ್ತ ಭಾಗವತ ಹೇಳುತ್ತೆ. ಅವಾಗ ಬಲರಾಮನ್ ಸರಿ ಆಡತಾ ತಾನೇ ಸೋತಂತೆ ಮಾಡಿದ, ಯದ್ಯಪಿ ಸೋಲ್ತಾ ಇದ್ದ, ಅವನ ಭಾವನೆ ಸೋತಂತೆ ಮಾಡಿದ. ದೃಷ್ಟಾಂತ, ಮನೆಯಲ್ಲಿ ತಾಯಿ ಒಬ್ಬಳೆ ಅಡಿಗೆ ಮಾಡ್ತಾ ಇರ್ತಾಳೆ, ಚಿಕ್ಕ ಮಗು ಇರುತ್ತೆ, ನೋಡ್ತಾ ಇರುತ್ತೆ. ಆ ತಾಯಿ ಎಲ್ಲ ಭಾರ ಹೊತ್ಕೊಂಡು ಬರುವಾಗ ತಾಯಿ ಪಡೋ ಕಷ್ಟ ನೋಡ್ಲಾರದೆ ಅದು ಸಹಾಯ ಮಾಡಬೇಕು ಅಂತಿರುತ್ತದೆ. ತಾಯಿ ಏನ್ ಮಾಡ್ತಾಳೆ, ಪಾತ್ರೆಯೋ ಏನೋ ಹಿಡ್ಕೊಂಡು ಬರ್ತಾ ಇರ್ತಾರೆ, ಭಾರವಾದ್ದು ಹಿಡ್ಕೊಂಡು ಬರುವಾಗ ತಾನು ಸಹಾಯ ಮಾಡಬೇಕು ಅಂತ. ಹೇಗ್ ಮಾಡ್ಲಿಕ್ಕಾಗುತ್ತೆ? ಅದಕ್ಕೆ ತಾಯಿ ಕೈ ಮೇಲೆ ಕೈ ಹಾಕಿ ಬರ್ತಾ ಇರುತ್ತೆ. ಸಹಾಯವಾ? ಇಲ್ಲ, ಇನ್ನ ಭಾರ ಜಾಸ್ತಿ ಆಯ್ತು, ಆದ್ರೆ ಅದಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ ನಿಮ್ಮ ಭಾವನೆ. ಕೊನೆಗೆ ತಾಯಿ ಉಸಪ್ಪ ಅಂದ್ರೆ ಇದು ಡಬಲ್ ಆಗಿ ಉಸಪ್ಪ ಅಂತ ಇರುತ್ತೆ. ಅಯ್ಯೋ ಅಯ್ಯೋ ಅಂತ ಹೇಳಿ ತಾಯಿ ಕೂತ್ರೆ ಮೊದಲು ಇದಕ್ಕೆ ನೀರು ಕೊಡಬೇಕು. ಯಾಕೆ ಇಷ್ಟ ನಿಜವಾಗಿ ಅದು ಫೀಲ್ ಆಗ್ತಾ ಇರತ್ತೆ, ಸುಸ್ತಾಗಿರತ್ತೆ, ಮಾಮೂಲ ನಡ್ಕೊಂಡು ಬಂದಲ್ಲ. ಯಾಕೆ? ಅನುಸಂಧಾನ ಮಾಡಿದ್ದಾರೆ, ನಾನು ಕಷ್ಟಪಟ್ಟೆ ಅಂತ. ನಮ್ದು ಅಷ್ಟೇ ಅಂದ್ರು, ದೇವರೇ ಎಲ್ಲ ಮಾಡಿಸೋ ಕಾಲಕ್ಕೆ ನಾ ಮಾಡಿದೆ, ಅಯ್ಯೋ ಅಯ್ಯೋ ಅಂತ ಕೂಸಿನ ತರ ನಾವು ಒದಾಡ್ತಾ ಇರ್ತೀವಿ, ಅವನೇ ಎಲ್ಲ ಮಾಡಿಸೋ ಕಾಲಕ್ಕೆ. ಸರಿ, ಕೃಷ್ಣ ಅವನನ್ನು ಕರೆದ, ಇವನು ಸೋತಂತೆ ಮಾಡಿದ, ನಿಜವಾಗೂ ಬಲರಾಮನೇ ಗೆದ್ದ. ಸರಿ, ಸೋತವರು ಗೆದ್ದವನ್ನು ಹೊತ್ಕೋಬೇಕಲ್ಲ. ಬಲರಾಮನ ಮೇಲೆ ಕೊತ್ಕೊಂಡ, ಆಕಾಶಕ್ಕೆ ಹಾರಿಯೇ ಹೋದ. ಅವಾಗ ಎಲ್ಲರೂ ನೋಡ್ತಾ ಇದ್ದಾರೆ, ಇದೇನು ಹೋಗ್ತಾ ಇದ್ದಾನೆ ಬಲರಾಮ ಅಂತ. ಬಲರಾಮನಿಗೂ ತಲೆ ಕೆಲಸ ಮಾಡ್ತಾ ಇಲ್ಲ. ಕೃಷ್ಣನ ಕೇಳ್ತಾ ಇದ್ದಾನೆ, ಕೃಷ್ಣ ನೋಡೋ ಹಿಂಗ್ ಹೊತ್ಕೊಂಡು ಹೋಗ್ತಾ ಇದ್ದಾನೋ, ಏನ್ ನೋಡ್ತಾ ಇದೀಯಾ, ಮೂಲರೂಪ ಸ್ಮರಣೆ ಮಾಡು ಅಂತ ಕೃಷ್ಣ ಹೇಳಿದ ಕೂಡಲೇ ಶೇಷದೇವರ ಸ್ಮೃತಿ ಬಂತು. ಒಂದೇಟ ಹಾಕಿದ ಕೂಡಲೇ ತಲೆ ಎರಡು ಹೋಳಾಗಿ ಬಿದ್ದ. ಚೆನ್ನಾಗಿದೆ, ಅಲ್ಲಿ ಬರೋದೇನು? ಎಲ್ಲಾ ಕಾಲದಲ್ಲೂ ಶೇಷದೇವರು ಜೀವಾಭಿಮಾನಿ, ನಾವು ಜೀವರು. ನಮಗೆ ದೇವರ ನೆನಪು ಬರಬೇಕಾದ್ರೆ, ನಮ್ದು ನೆನಪು ಬರಬೇಕಾದ್ರೆ ಕೊಡಬೇಕಾಗಿದ್ರೆ, ದೇವರೇ ಒಳಗೆ ಗುರುವಾಗಿ ಕೂತು ಕಾಲ ಕಾಲಕ್ಕೆ ತನ್ನ ನೆನಪು ಕೊಟ್ಟು, ನಾವು ಮಾಡಬೇಕಾದ ಕರ್ತವ್ಯದ ನೆನಪು ಅವನೇ ಕೊಟ್ಟು, ಅಲಾರಾಮ್ ಇಟ್ಟು ಹೊಡೆದು ಒಳಗೆ ಬಡದು ಎಬಸಿ ಮಾಡಿಸುವ ಗುರು ಅವನೇ. ಅದಕ್ಕೆ ನೀನೇ ಗುರು ಗರೀಯ ಅಂತ ಹೇಳುತ್ತಾರೆ. ಆ ರೀತಿಯಾಗಿ ಕೃಷ್ಣ ಹೇಳಿದ, ನೆನಪು ಕೊಟ್ಟ, ಮಾಡಿಸಿದ. ನಂತರ ಇನ್ನೊಂದು ಸಲ ಎಲ್ಲರೂ ಹೊರಡತಾ ಇದ್ದಾರೆ ವನದಿಂದ ವನಕ್ಕೆ, ವನದಿಂದ ವನಕ್ಕೆ ಎಲ್ಲರೂ ಹೋಗುವಾಗ ಒಂದು ವನದಲ್ಲಿ ಬೆಂಕಿ ಸುತ್ತಮುತ್ತಿದೆ. ಯಾವುದು? ಕಾಡಿಗಿಚ್ಚು ಸುತ್ತಾಕಿದೆ. ಕಾಡಿಗಿಚ್ಚಿನ ಅನುಭವ ಆಗಿಲ್ಲ ನಮಗೆ, ಯಾಕೆಲ್ಲಿ ಹೋಗಿಲ್ಲ. ಅಡಿಗೆ ಮಾಡ್ಲಿಕ್ಕೆ ಯಾವಾಗಾದ್ರೂ ಅಡಿಗೆ ಮಾಡಿದ್ದೀರಾ ಅಂದ್ರೆ ಹೀಗಲ್ಲ, ಒಂದು 200 ಜನಕ್ಕೆ 300 ಜನಕ್ಕೆ ದೊಡ್ಡ ಒಲೆ ಇಟ್ಟು, ಕಟ್ಟಿಗೆ ಒಲೆ ಇಟ್ಟು ಅದ್ರ ಮುಂದೆ ಕೂತು ಅಡಿಗೆ ಮಾಡಿದ್ರೆ ಅಂದಾದ್ರು ಒಂದ್ಸಲ ಮಾಡಿ ನೋಡಿ. ಆ ಒಲೆ ಉರಿ ಹೇಗಿರುತ್ತೆ ಗೊತ್ತಾ? ಮೈ ಎಲ್ಲ ಉರಿದೋಗ್ತಾ ಇರುತ್ತೆ, ಅವ್ರಿಗೆ ಅಭ್ಯಾಸ ಆಗಿರುತ್ತೆ, ಹಾಗೇ ಮಾಡ್ತಾರೆ. ಆ ಉರಿಗೆ ಮೈಯಲ್ಲಿರುವ ಕೂದಲೆಲ್ಲ ಸುಟ್ಟೋಗ್ತಾ ಇರುತ್ತೆ, ಇದೇ ಕೂತ್ರೆ. ಅದ್ರ ಟೆಕ್ನಿಕ್ಸ್ ಇವೆ, ಆ ಟೆಕ್ನಿಕ್ ಇಲ್ಲ ಅಂದ್ರೆ ಸತ್ತೇ ಹೋಗ್ತೀವಿ ನಾವು. ಆ ಅನ್ನದ ಚೆನ್ನಾಗಿ ಕುಯ್ತಾ ಇರುತ್ತೆ, ಆವಿ ಮುಖಕ್ಕೆ ಬಡಿತಂದ್ರೆ ಕಣ್ಣೇ ಕಾಣಿಸಲ್ಲ, ಅಂತಹದ್ದೆಲ್ಲ ಇರುತ್ತೆ. ಅದರಲ್ಲಿ ಟೆಕ್ನಿಕ್ಸ್ ಇರುತ್ತೆ. ಗೊತ್ತಿಲ್ಲದಂಗ್ರೆ ಕೃಷ್ಣಾರ್ಪಣ, ಹೊಸದಾಗ ಅಡಿಗೆ ಹೋದವ ನಾನೇ ಮಾಡ್ತೀನಿ, ಅವರೆ ಕ್ಲೀನ್ ಬೌಲ್ಡ್ ಆಗ್ತಾನವ. ಈ ಉರಿಗೇನೆ ಮೈಯೆಲ್ಲ ಉರಿಯಾದರೆ ಆ ದಳ್ಳುರಿ ಹೇಗಿರಬೇಕು? ಎಲ್ಲಾ ಕಡೆ ಸುತ್ತು ಹಾಕಿದೆ, ಆಕಳುಗಳೆಲ್ಲ ಓಡ್ಲಿಕ್ಕೆ ನೋಡ್ತಾ ಇವೆ. ಇಲ್ಲ, ಆ ಬಿಸಿಗೆ ಮೈಯೆಲ್ಲ ಸೀಳಿ ರಕ್ತ ಬರ್ತಾ ಇದೆ. ಎಕ್ಸಾಂಪಲ್ ಕೊಟ್ರೆ, ನಾವೇ ಎಲ್ಲೋ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ, ಇದ್ದಕ್ಕಿದ್ದಂಗೆ ಆಕ್ಸಿಡೆಂಟ್ ಆಯ್ತು, ಬಸ್ ಎಲ್ಲ ಬೆಂಕಿ, ಮುಂದಕ್ಕೆ ಹೋಗ್ಲಿಕ್ಕಿಲ್ಲ, ಎಮರ್ಜೆನ್ಸಿ ಡೋರ್ ಇಲ್ಲ, ಏನಿಲ್ಲ, ಎಲ್ಲ ಉರಿತಾ ಬರ್ತಾ ಇದೆ. ಎದುರಿಗಿದ್ದವರು ಆ ಬೆಂಕಿಗೆ ಉರಿದು ಬೀಳತಾ ಇದ್ದಾರೆ, ಅಪಾ ಅಪಾ ಅಂತ ಉರಿತಾರೆ. ನಮ್ಮ ಹತ್ರ ಬರಬೇಕು ನೆಕ್ಸ್ಟ್, ಹೇಗಿರುತ್ತೆ ನಮ್ ಟೆನ್ಷನ್ ಅಲ್ವಾ? ಎಷ್ಟು ದೇವ್ರು ನೆನೆಸ್ಕೊಂಡ್ಬಿಡ್ತೀರಾ, ಅಪಾ 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 ಅಪಾ. ಅದೇ ಪರಿಸ್ಥಿತಿ ನಂಬರಿಗೆ ಬಂದ್ರೆ ಕೂಡ ಗೊತ್ತಾಗಲ್ಲ, ಅದೇನೋ ಮುಂಜಾಟವಿ ಅಂತೆ, ಬೆಂಕಿ ಬಂತಂತೆ, ದೇವರು ಕುಡಿದ್ರಂತೆ. ಅಲ್ಲಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ, ಒಂದ್ಸಲ ನಾವು ಓಡಿಬಿಟ್ರೆ ಎಲ್ಲಾ ಆಕಳಗಳ ಮೈ ಸೀಳಿ ಹೋಗ್ತಾ ಇದೆ, ರಕ್ತ ಬರ್ತಾ ಇದೆ, ಎಲ್ಲರೂ ನೋಡುತ್ತಾರೆ, ಪ್ರಯತ್ನ ಮಾಡುತ್ತಾರೆ, ಆಗ್ತಾ ಇಲ್ಲ. ಆಗ ತಲೆಯಲ್ಲಿ ಬಂತು ಅವರಿಗೆ, ಎಲ್ಲ ನಮ್ಮದ್ದೇ ಕೂತಿದ್ದಾನೆ ಇವನ ಮರೆತು ಅಲ್ಲ, ಸುಮ್ಮನೆ ಇದ್ದಾನೆ, ಅವ್ರು ಓಡ್ತಾ ಇದ್ರು ಸುಮ್ಮನೆ ಇದ್ದ, ಏನು ಮಾಡಿದ್ರು ಸುಮ್ಮನೆ ಇದ್ದ, ತಾನಾಗಿ ಮುಂದಕ್ಕೆ ಬರಲಿಲ್ಲ. ಆವಾಗ ಅಂದ್ರು, ಸ್ವಾಮಿ ನೀನೊಬ್ಬನೇನೋ ಕೃಷ್ಣ, ಹುಟ್ಟಿದಾಗಲಿಂದ ವಿಚಿತ್ರವಾದ ಚರ್ಯಗಳನ್ನು ತೋರ್ತಾ ಬಂದೆಯವ, ನೀನೊಬ್ಬನೇ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ, ಇನ್ನೊಬ್ಬರಿಲ್ಲ ಅಂತ ದೇವರ ಕಾಲಿಗೆ ಬಿದ್ದರೆ ಆಗ ಎದ್ದ. ಇಷ್ಟೇ ಅಲ್ಲ, ಯಾಕೆ ಚಿಂತೆ ಮಾಡ್ತೀರ? ಬಂದ, ಮಧ್ಯೆ ನಿಂತ, ಬಾಯಿ ತೆಗೆದ, ತೆಗೆದು ಕೂಡಲಿ ಇಡೀ ಕಾಡಿಗಿಚ್ಚು ಅವನ ಬಾಯಿಯಲ್ಲೇ ಹೋಗ್ಬಿಡ್ತು. ಅದರ ಆಶ್ಚರ್ಯ, ಇದೇ ನೀನು ಹೋಗ್ತಾ ಇದೆ, ಬೆಂಕಿ ನುಂಗೋರಿರ್ತಾರ? ಹೌದು, ನಾನು ಬೆಂಕಿಗೆ ಹುಟ್ಟು ಕೊಟ್ಟವನೇ ನಾನು. ಮುಖಾದಿಂದ್ರಶ್ಚ ಅಗ್ನಿಶ್ಚ, ನನ್ನ ಮುಖದಿಂದಲೇ ಅಗ್ನಿ ಹುಟ್ಟಿದ್ದು ತೋರಿಕೊಡಬೇಕಲ್ಲ, ಅದಕ್ಕೆ ಅವರಿಗೆ ಎಚ್ಚರ ಕೊಟ್ಟ, ನನ್ನ ಮುಖದಿಂದಲೇ. ಇಲ್ಲದ ಕಣ್ಣಲ್ಲಿ ನೀರು ತರಿಸಿ, ಕಣ್ಣಿಂದ ನೀರು ತರಿಸಿ ಸೃಷ್ಟಿ ಮಾಡಿ ಎಲ್ಲ ತಣ್ಣಗೆ ಮಾಡಬಹುದಾಗಿತ್ತು, ಇಲ್ಲ ಅದು ಯಾಕೆ ಮಾಡಿದ? ನಾನು ತೋರಿಕೊಟ್ಟ. ಅಲ್ಲಿ ನೆನಪಾಗುವುದೇನು ಅಂದರೆ, ಆ ಗೋಪಬಾಲಕರಲ್ಲಿ ಸುತ್ತು ಅಗ್ನಿಯಲ್ಲಿ ತಾನೇ ಅಗ್ನಿಯನ್ನ ಸುತ್ತು ಮುತ್ತಾಕ್ಸಿದ್ದು, ಅಗ್ನಿಯಲ್ಲಿ ಅವನೇ, ಜಡವಾದ ಅಗ್ನಿ ಮುಂದಕ್ಕೆ ಬರ್ಲಿಕ್ಕೆ ಆಗಲ್ಲ, ಅಗ್ನಿಯಲ್ಲಿ ನಿಂತು ಮುತ್ತಾಕ್ಸಿದ್ದ ಅವನೇ, ಇವರ ಶರೀರಗಳೆಲ್ಲ ಸೀಳಿ ಹೋಗುವಂತೆ ಅವರ ಕರ್ಮಾನುಸಾರ ಮಾಡಿಸಿದ್ದವನೇ, ಒಳಗೊಬ್ಬನಿದ್ದಾನೆ ಎಂಬ ಎಚ್ಚರ ಕೊಡದೆ ಆ ದುಃಖದಲ್ಲಿ ಓಡಾಡಿಸಿದ್ದು ಅವನೇ. ದುಃಖ ಪರಾಕಾಷ್ಠ ಬಂದಾಗ ಅವರಲ್ಲಿ ನಮ್ಮಲ್ಲೊಬ್ಬ ಕೂತಿದ್ದಾನೆ ಎಂಬ ನೆನಪು ಕೊಟ್ಟದ್ದು ಇವನೇ, ನೆನಪು ಕೊಟ್ಟು ಕಾಲಿಗೆ ಬೀಳುವಂತೆ ಮಾಡಿದ್ದು ಇವನೇ, ಬಿದ್ದಾಗ ರಕ್ಷಣೆ ಮಾಡಿದ್ದು ಇವನೇ, ಅವನೇ ನಮ್ಮಲ್ಲಿದ್ದಾನೆ. ಸಂಸಾರದ ಕಿಚ್ಚು ಹರಡಿದೆ, ಇನ್ನ ನೆನಪಾಗ್ತಾ ಇಲ್ಲ ನಮಗೆ, ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದ್ದೀವಿ ನೀರು ಹಾಕ್ಲಿಕ್ಕೆ, ಓಡ್ತಾ ಇರ್ತಾನೆ. ಟಾಪ್ ಮೋಸ್ಟ್ ಪಿಚ್ ಬಂದ ಕೂಡಲೇ ಅವನೇ ಗುರುಗಳ ಮೂಲಕ ನಮಗೆ ನೆನಪು ಕೊಟ್ಟು ತನ್ನ ಶರಣಾಗತರಾಗುವಂತೆ ಮಾಡಿ ರಕ್ಷಣೆ ಮಾಡುತ್ತಾನೆ. ಇದನ್ನೇ ಭಾಗವತ ಹೇಳಿತು, ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ. ಕಾಲ ಕಾಲಕ್ಕೆ ನಮಗೆ ಜ್ಞಾನ ಕೊಟ್ಟು ಪ್ರೇರಣೆ ಮಾಡಿ ಉದ್ಧಾರ ಮಾಡತಕ್ಕಂತಹ ಶ್ರೀಹರಿ ಅವನೇ. ಅಂದ್ರೆ ಕಥೆ ನೋಡ್ತೀವಿ ನಾವು, ಕಥೆಯಲ್ಲಿ ಅಡಗಿದ ಬಿಂಬಮೂರ್ತಿಯ ಚರ್ಯ ನೋಡಲ್ಲ. ಅದನ್ನ ನೋಡಿ ಅಂತ ಹೇಳ್ತಾರೆ, ಅವನೊಬ್ಬನೇ ಎಲ್ಲ ಮಾಡಿಸಿದ್ದು. ಸರಿ, ಇಂಥದ್ದು ಒಂದಲ್ಲ ಎರಡು ಸಲ ಆಯಿತು, ಅಗ್ನಿಯಿಂದ ಪಾರ ಮಾಡಿದ. ತದನಂತರ ಮತ್ತು ಅವರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾನೆ, ಮತ್ತ ಹಸಿವೆ ನೋಡಿ, ನಮ್ಗೆ ಯಾವಾಗಲೂ ಹಸಿವೆ ಹಸಿವೆ ಹಸಿವೆ. ಅವನ ಹಿಂದೆ ಬಿದ್ದಿದ್ದೇವೆ 24 ಗಂಟೆ ಹಸಿವೆ. ಹಸಿವೆ ನಮ್ಮ ದೋಷ, ಅದನ್ನ ಪೂರ್ಣ ಮಾಡ್ತಾ ಇದ್ದಾನೆ ಸ್ವಾಮಿ. ಅವರು ಕೇಳಿ, ಸ್ವಾಮಿ ಹಸಿವೆ ಏನ್ ಮಾಡೋಣ, ಇಲ್ಲಿ ಪಕ್ಕದಲ್ಲೇ ವನ ಇದೆ, ಈ ವನಕ್ಕೆ ಹೋಗೋಣ. ಯಾವ ವನ? ತಾಳವನ. ತಾಳ ಫಲಗಳೆಲ್ಲ ಕೂತಿವೆ, ಚೆನ್ನಾಗಿರುತ್ತಲ್ವಾ? ಹೇಳಿಕ್ಕಿಲ್ಲ. ಆಚಾರ ಕೇಳ್ತಾರೆ, ತಿಂದಿರಾ? ಹುಡುಗರಿದ್ದಾಗ ತಿಂದಿರ್ತೀರಲ್ಲ, ಚೆನ್ನಾಗಿರುತ್ತೆ, ಸಿಹಿಯಾಗಿರುತ್ತೆ, ಹೌದಲ್ವಾ? ತಾಳ ಪತ್ರಗಳಲ್ಲೇ ಬರೀತೀರಂತೆ, ತಾಳ ಪತ್ರಗಳು ಬರೀಲಿಕ್ಕೆ ಬರುತ್ತಂತೆ, ತಾಳ ಫಲಗಳು ತಿನ್ಲಿಕ್ಕೆ ಬರಲ್ಲ. ನಮಗೆ ಬರಲ್ಲ, ಅವರಿಗೆ ಬರುತ್ತೆ. ಯಾರಿಗೆ? ಬೇರೆಯವರಿಗೆ ಬರುತ್ತೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಬರಲ್ಲ. ತಾಳ ಫಲಗಳು ತಿನ್ಲಿಕ್ಕಿಲ್ಲ, ನಾವು ನೈವೇದ್ಯಕ್ಕೂ ಇಡಲ್ಲ, ನೈವೇದ್ಯಕ್ಕೂ ಇಡಲ್ಲ, ತಿನ್ಲಿಕ್ಕೂ ಇಲ್ಲ. ಸರಿ, ಆ ಫಲಗಳು ತಿನ್ಲಿಕ್ಕೆಲ್ಲರೂ ಹೊರಟರು. ಅಲ್ಲ, ಕೃಷ್ಣ ಕ್ಷತ್ರಿಯ ಅಲ್ವಾ, ಹೇಗೆ ತಿಂದ? ಅವನು ಎಲ್ಲ ತಿಂತಾನೆ, ಅವನಿಗೇನು ಪರವಾಗಿಲ್ಲ. ಸರಿ, ಎಲ್ಲ ಹೊರಟರು. ಅವಾಗ ಒಬ್ಬ ಅಂದ, ಇಲ್ಲ, ಇಲ್ಲಿ ಧೇನುಭಾಸುರ ಇದ್ದಾನೆ, ಕತ್ತೆ ರೂಪದಿಂದಿದ್ದಾನೆ, ಅವನು ಶಬ್ದ ಮಾಡಿದ್ರೆ ಸಾಕು ಇಂದ್ರದೇವರಿಗೆ ಹೆದರಿಕೆ ಆಗುತ್ತೆ ಅಂತ ದುಷ್ಟ. ಅದಕ್ಕೆ ಹೇಗೆ ಹೋಗೋಣ? ಬೇಡ. ಕೃಷ್ಣ ಅಂದ, ನೀವು ಬಂದದ್ದು ತಿನ್ಲಿಕ್ಕೆ, ನಾವು ಬಂದದ್ದೇ ಕೊಲ್ಲಿಕ್ಕೆ, ಹೊರಡೋಣ. ಬಲರಾಮನಿಗೆ ಸೂಚನೆ ಕೊಟ್ಟ, ಬಲರಾಮ ಗಿಡ ಅಲುಗಾಡಿಸಿದ, ಕತ್ತೆ ರೂಪದ ಧೇನುಕಾಸುರ ಓಡತಾ ಬಂದ. ಬಲರಾಮನನ್ನ ಎರಡೂ ಹಿಂಗಾಲಿಂದ ಹೊಡಿಲಿಕ್ಕೆ ಬಂದಾಗ ಕೃಷ್ಣ ಸಂಜ್ಞೆ ಮಾಡಿದ, ಬಲರಾಮ ಎರಡೂ ಕಾಲನ್ನು ಹಿಡಿದು ಎಬ್ಬಿಸಿ ಗಿಡಗಳಿಗೆ ಬಡಿದ. ಯಾಕೆ? ಕಳಗಕ್ಕೆ ಹಾಕಿ ಹೊಡಿಬೋದಾಗಿತ್ತಲ್ಲ, ಇವನು ಕೊಲ್ಲಬೇಕು, ಮತ್ತ ಗಿಡಗಳು ಅಳುಗಾಡಿಸಬೇಕು, ಹಣ್ಣುಗಳು ಬೀಳಬೇಕು, ತುಂಬಾ ಕೆಲಸಗಳು. ಯಾಕೆ? ಇವನನ್ನೇ ಹಾಕಿ ಗಿಡಗಳಿಗೆ ಬಡಿದ್ರೆ ಹಣ್ಣು ಉದುರುತ್ತೆ, ಇವನು ಉದುರಿಸಾಯ್ತಾನೆ, ಒಂದೇ ಕೆಲಸ. ಏಕಾ ಕ್ರಿಯಾ ವ್ಯರ್ಥ ಕರಿ ಬಹು. ಆಯ್ತು, ಸತ್ತ. ಎಲ್ಲರೂ ಹಣ್ಣುಗಳು ತಿಂದ್ರು ಹೊರಟು. ಅದು ಕೊಂದದ್ದು ಯಾರು? ದೇನುಕಾಸುರನನ್ನ ಬರಲಾಮ. ಕೃಷ್ಣ ಅಷ್ಟೋತ್ರ ಶತನಾಮ ಬರುತ್ತೆ ಏನಂತ, ದೇನುಕಾಸುರ ಸಂಹಾರಿ. ಅಲ್ಲ ಕೊಂದದ್ದೀತ ಆದ್ರೆ ಸರ್ಟಿಫಿಕೇಟ್ ಆತನಿಗ ಇದೇನ್ರಿ ಅಂದ್ರೆ ಬಲರಾಮನೊಳಗೆ ನಿಂತು ಕೊಂದದ್ದು ಇವನೇ. ಆ ಸ್ತೋತ್ರ ಎಷ್ಟು ಚೆನ್ನಾಗಿದೆ ನೋಡಿ, ಬಿಂಬಮೂರ್ತಿಯ ಪರಿಚಯ ಮಾಡಿಕೊಡೋದೇ ಸ್ತೋತ್ರ, ಎಚ್ಚರವಿಲ್ಲದೆ ಓದ್ತಾ ಇರ್ತೀವಿ ನಾವು. ಅಂತಹ ಕೃಷ್ಣ ಅವರನ್ನು ಕರ್ಕೊಂಡು ಬರುವಾಗ ಊಟ ಮಾಡಿದ್ರೆ ಅಷ್ಟು ಬಾಯಾರಿಕೆ ಆಗಲ್ಲ, ಹಣ್ಣು ತಿಂದ್ರೆ ತರಕಾರಿ ಹಸಿ ತಿಂದ್ರೆ ಜಾಸ್ತಿ ಬಾಯಾರಿಕೆ ಆಗುತ್ತೆ. ಹಣ್ಣು ತಿಂದ್ರಲ್ಲ ಬಾಯಾರಿಕೆ ಆಯಿತು. ಎಲ್ಲಿಗೆ ಬಂದ್ರು? ಯಮುನಾ ಮಡುವಿಗೆ ಬರ್ತಾ ಇದ್ದಾರೆ. ಅಲ್ಲಿ ಬಂದು ನೀರನ್ನು ಕುಡಿತಾ ಇದ್ದಾರೆ. ವಿಷಭರಿತವಾದ ನೀರು ಕುಡಿದ ಕೂಡಲೇ ವ್ಯಸವಹ ನಿಪೇತತು, ಎಲ್ಲರೂ ಪ್ರಾಣ ಕಳಕೊಂಡು ಬಿದ್ದ್ರು. ಭಾಗವತದ ವಾಕ್ಯ. ಅವಾಗ ಭಗವಂತ ಏನ್ ಮಾಡಿದ? ಅವರೆಲ್ಲರನ್ನ ಈಕ್ಷಯ ಕರುಣಾಮೃತ ವರ್ಷಣ್ಯ, ತನ್ನ ಕರುಣಾಮೃತ ನೋಟದಿಂದ ಎಲ್ಲರನ್ನ ಬದುಕಿಸಿದ. ಎಲ್ಲರೂ ಹೇಳ್ತಾ ಇದ್ದಾರೆ, ಕೃಷ್ಣ ಆ ನೀರು ಕುಡಿದ ಮೇಲೆ ಬಾಯಿಯಲ್ಲಿ ನೊರೆ ಬರ್ತಾ ಇದ್ದದ್ದು ಗೊತ್ತು, ಸತ್ತು ಹೋಗ್ತಾ ಇದ್ದೀವಿ ಎಂದು ಗೊತ್ತು, ಈಗ ಬದುಕಿದ್ದೀವಿ ಎಂಬುದು ಗೊತ್ತಾಗ್ತಾ ಇದೆ, ನೀನೇ ಏನೋ ಮಾಡಿದ್ದೀಯ. ಕೃಷ್ಣ ನೋಡಿದ, ಕಾಲವಲ್ಲದ ಕಾಲದಲ್ಲಿ ನನ್ನ ನೆನಪು ಬರಬಾರದು. ಅದಕ್ಕೆ ನಮಗೆ ದೇವರ ಹತ್ರ ಕೇಳ್ತೀವಿ, ಸ್ವಾಮಿ ಸ್ವಾಮಿ ಪ್ರವಚನ ಕೇಳಿ ಬಂದೀವಿ, ನಾಳಿಂದೆಲ್ಲ ಅನುಷ್ಠಾನ ಕೊಡು ಹರಿಯೇ ಅಂತೀವಿ. ಎಲ್ಲ ಸ್ವಿಚ್ ಆಫ್, ಮಾಮೂಲಾಗಿ ಮಾಡೋದಕ್ಕಿಂತ ಆ ಮಾರನೇ ದಿವಸ ಇನ್ನ ಇನ್ನೆಲ್ಲ ಮರ್ತೋಗಿರ್ತೀವಿ. ಮಾಮೂಲು 5 ಗಂಟೆಗಾದ್ರೆ ಅವತ್ತಿನ ದಿವಸ 8 ಗಂಟೆಗಲ್ಲ, 9 ಗಂಟೆ 10 ಗಂಟೆಗೆ ಹೇಳ್ತೀವಿ. ಯಾಕೆ ಇನ್ನ ಅಲಾರಾಮ್ ಹೊಡೆದಿಲ್ಲಪ್ಪ, ಸ್ವಲ್ಪ ಕಾಲ ಕಾಯಿ, ನಂತರ ನಾ ಕೊಡ್ತೇನೆ ಅಂತ ಭಗವಂತ ಕೊಡ್ತಾನೆ. ಹಾಗೆ ಅವರೆಲ್ಲರೂ ನೀನು ಬೇರೆ ಕೃಷ್ಣ, ನೀನು ಬೇರೆ ಕೃಷ್ಣ ಅಂದಾಗ ಭುಜದ ಮೇಲೆ ಕೈ ಹಾಕಿದ, ನಿಮ್ಮಲ್ಲಿ ಒಬ್ಬನು ನಾನು. ಎಲ್ಲ ಹೌದು ಹೌದು, ಎಲ್ಲರೂ ಅವನು ಕೊಟ್ರೆ ಉಂಟು ಭಾಗ್ಯ, ಇಲ್ಲದಿದ್ರೆ ಇಲ್ಲ. ಹಾಗೆ ಕರ್ಕೊಂಡು ಬಂದ ಸ್ವಾಮಿ ನೋಡಿದ, ಈ ವಿಷದ ನೀರು ಹೀಗೆ ಇದ್ರೆ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ, ವಿಷಕ್ಕೆ ಕಾರಣವಾದವರನ್ನ ಬದಿಗೆ ಕಳಿಸಬೇಕು ಅಂದುಕೊಂಡ. ಚೆಂಡಿನ ನೆಪದಿಂದ ಮಡುವಿಗೆ ಧುಮುಕಿದ. ಧುಮುಕಿದ ಮೇಲೆ ಏನಾಯಿತು ನಾಳೆ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣ.